ಏಳನೆಯ ದಿನ ಮುಗಿಯಿತು. ಕೆಲಸ ಮಾಡಲು ಇನ್ನು ನಿಮಗೆ 3 ದಿನಗಳು ಇವೆ. ಆದರೆ ಗಂಭೀರವಾಗಿ ಸಾಧನೆ ಮಾಡಲು ಇನ್ನು ಕೇವಲ 2 ದಿನಗಳು ಇವೆ. ಏಕೆಂದರೆ 10ನೆಯ ದಿನ ಬೆಳಿಗ್ಗೆ 8 ಗಂಟೆಯ ಸಾಮೂಹಿಕ ಸಾಧನೆಯ ನಂತರ ನೀವು ಒಂದು ಹೊಸ ಸಾಧನಾ ವಿಧಿಯನ್ನು ಕಲಿಯುವಿರಿ. ಅದರ ನಂತರ ನಿಮ್ಮ ಆರ್ಯಮೌನ ಮುಕ್ತಾಯವಾಗುವುದು. ಆರ್ಯಮೌನವು ಆರ್ಯ ಹರಟೆಯಾಗುವುದು. ಹರಟೆ ಮತ್ತು ಗಂಭೀರ ಸಾಧನೆ ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ 10ನೆಯ ದಿನ ಗಂಭೀರ ಸಾಧನೆ ಸಾಧ್ಯವಾಗುವುದಿಲ್ಲ. ಆದರೂ ಇದೊಂದು ಬಹಳ ಮಹತ್ವದ ದಿನ, ಬಹಳ ಮಹತ್ವದ್ದು. ಏಕೆಂದರೆ 9 ದಿನಗಳು ನೀವು ನಿಮ್ಮ ಮನಸ್ಸಿನ ಬಹು ಗಹನವಾದ ಶಸ್ತ್ರಕ್ರಿಯೆ ನಡೆಸಿದಿರಿ. ಈ ಆಳವಾದ ಗಾಯಕ್ಕೆ ಶಮನಕಾರಿ ಮುಲಾಮು ಬೇಕು. 10ನೆಯ ದಿನ ನೀವು ಕಲಿಯಲಿರುವ ಈ ಹೊಸ ಸಾಧನೆ ಬಹು ಉಪಯೋಗಿಯಾದ ಶಮನಕಾರಿ ಮುಲಾಮಿನ ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲದೆ ಬಹಳ ಗಹನ ಶಸ್ತ್ರಕ್ರಿಯೆಯಿಂದ ಹೊರಬಂದಾಗ ಆಗುವಂತೆ 9 ದಿನಗಳ ದೀರ್ಘ ಮೌನದಿಂದ ಹೊರಬಂದಾಗ ಒಬ್ಬರು ಹೊರಪ್ರಪಂಚದ ಸಂಪರ್ಕಕ್ಕೆ ಬಂದರೆ ಕೆಲವು ವೇಳೆ ಆಘಾತದ ಅನುಭವವಾಗಬಹುದು. ಅದಕ್ಕಾಗಿ 10ನೆಯ ದಿನ ನಿಮಗೆ ಈ ಆಘಾತ ತಡೆಯ ದಿನ. ಇದರ ನಂತರ 11ನೆಯ ದಿನ ನೀವು ಧೈರ್ಯವಾಗಿ ಹೊರಪ್ರಪಂಚವನ್ನು ಎದುರಿಸಬಹುದು. ಆದ್ದರಿಂದ ಗಂಭೀರ ಸಾಧನೆಗೆ ಇನ್ನು ಮುಂದಿನ 2 ದಿನಗಳು ಮಾತ್ರ. ಬುದ್ಧ ನಿಮ್ಮನ್ನು ಎಡಬಿಡದೇ ಧ್ಯಾನ ಮಾಡಿ ಎನ್ನುತ್ತಾನೆ. ಈ ಸಾಧನಾ ವಿಧಿಗೆ ಅನುಸಾರವಾಗಿ ನಿರಂತರ ಸಾಧನೆಯೇ ಸಫಲತೆಯ ರಹಸ್ಯ. ಸಾಧಕರು 20 ದಿನಗಳು, 30 ದಿನಗಳು, 45 ದಿನಗಳು ಇತ್ಯಾದಿ ದೀರ್ಘ ಶಿಬಿರಗಳಿಗೆ ಬರುತ್ತಾರೆ. ಅವರು ಹೀಗೆ ಬಂದಾಗ ಎಡೆಬಿಡದೆ ಧ್ಯಾನ ಮಾಡುತ್ತಾರೆ. ನಿಮಗೆ ಬಿಡುವಿನ ಸಮಯಗಳು ಸಿಕ್ಕುತ್ತವೆ, ಆದರೆ ದೀರ್ಘ ಶಿಬಿರದಲ್ಲಿ ಬಿಡುವೇ ಇಲ್ಲ. ನೀವೂ ಸಹ ನಿರಂತರವಾಗಿ ಹೇಗೆ ಸಾಧನೆ ಮಾಡಬಹುದೆಂಬುದನ್ನು ಕಲಿಯಬೇಕು. ಆದ್ದರಿಂದ ಈ 2 ದಿನಗಳು ಹೇಗೆ ಎಡೆಬಿಡದೇ ಧ್ಯಾನದಲ್ಲಿರಬೇಕೆಂಬುದನ್ನು ಕಲಿಯಿರಿ. ಸಾಧನೆಯ ಕಾಲದಲ್ಲಿ ನೀವು ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದೀರಿ, ನಿಜ. ಆದರೆ ಈಗ ಬಿಡುವು ಎಂದು ಕರೆಯುವ ಸಮಯಗಳಲ್ಲೂ ಇನ್ನು ನಿಮಗೆ ಬಿಡುವಿಲ್ಲ. ನೀವು ಶರೀರದಿಂದ ಏನೇನು ಕೆಲಸ ಮಾಡುತ್ತಿದ್ದೀರೋ ಅದನ್ನೆಲ್ಲ ಗಮನಿಸುತ್ತಲೇ ಅರಿಯುತ್ತಲೇ ಇರಬೇಕು. ನೀವು ನಡೆಯುತ್ತಿದ್ದರೆ ನಡೆಯುತ್ತಿದ್ದೀರೆಂದು ಗಮನಿಸಬೇಕು. ನೀವು ತಿನ್ನುತ್ತಿದ್ದರೆ ತಿನ್ನುತ್ತಿದ್ದೇನೆ ಎಂದು ಗಮನಿಸಬೇಕು. ನೀವು ಸ್ನಾನ ಮಾಡುತ್ತಿರುವಾಗ ಸ್ನಾನ ಮಾಡುತ್ತಿದ್ದೇನೆ ಎಂದು ಗಮನಿಸುತ್ತಿರಬೇಕು. ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರೆ ವಿಶ್ರಾಂತಿ ಪಡೆಯುತ್ತಿದ್ದೇನೆ ಎಂದು ಗಮನಿಸುತ್ತಿರಬೇಕು. ಆದರೆ ಇವೆಲ್ಲವುಗಳ ಜೊತೆ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಶರೀರದ ಮೇಲೆ ಎಲ್ಲಾದರೂ ಒಂದಿಲ್ಲೊಂದು ಸಂವೇದನೆಯನ್ನು ಗಮನಿಸುತ್ತಾ ಇರಬೇಕು. ಅದೂ ಬದಲಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಿರಬೇಕು. ಬುದ್ಧ ಹೇಳಿದ್ದನ್ನು ಜನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಮತ್ತು ಅವರು ನಡೆಯುವಾಗ ಕೇವಲ ಗಮನಿಸಿ ನಡೆಯುವುದು ಎಂದಷ್ಟೇ ತಿಳಿದುಕೊಂಡರು. ಇದರಿಂದಲೂ ಲಾಭವಿದೆ, ಆದರೆ ಇದಷ್ಟೇ ಬುದ್ಧನ ಆಶಯವಾಗಿರಲಿಲ್ಲ. ಆತ ನಮ್ಮನ್ನು ಸದಾ ಸಂವೇದನೆಗಳೊಟ್ಟಿಗೇ ಇರಬೇಕು, ಒಂದೋ ಸಂವೇದನೆ ಅಥವಾ ಉಸಿರಾಟದ ಅರಿವಿನೊಟ್ಟಿಗೆ ಇರಬೇಕು ಎಂದು ಅಪೇಕ್ಷಿಸಿದ. ನೀವು ಸಂವೇದನೆಯ ಸಂಪರ್ಕ ಕಳೆದುಕೊಂಡಿರಿ ಎಂದರೆ ನಿಮ್ಮ ಆಳ ಮನಸ್ಸಿನ ಸಂಪರ್ಕ ಬಿಟ್ಟು ಹೋಯಿತೆಂದೇ ಅರ್ಥ. ಆದ್ದರಿಂದ ಸಂವೇದನೆಯ ಅರಿಯುವಿಕೆ ಬಹಳ ಮುಖ್ಯ. ನೀವು ನಡೆಯುತ್ತಿರುವಾಗ ಇಡೀ ಶರೀರದಲ್ಲಿ ಸಂವೇದನೆಗಳ ಅನುಭವ ಸಾಧ್ಯವಿಲ್ಲ. ಈ ಘಟ್ಟದಲ್ಲಿ ಅದರ ಅಗತ್ಯವೂ ಇಲ್ಲ ಮತ್ತು ಸಾಧ್ಯವೂ ಇಲ್ಲ. ಚಲಿಸುತ್ತಿರುವ ದೇಹದ ಭಾಗದಲ್ಲಿ ಸಂವೇದನೆಗಳನ್ನು ಅರಿಯಿರಿ. ನಡೆಯುತ್ತಿರುವಾಗ ಕಾಲುಗಳಲ್ಲಿ ಸಂವೇದನೆ ನೋಡುವ ಯತ್ನ ಮಾಡಿ. ತಿನ್ನುತ್ತಿರುವಾಗ ನಿಮ್ಮ ಕೈಬೆರಳುಗಳ ಮೇಲೆ ಸಂವೇದನೆ ನೋಡಿ. ಬಾಯಿಗೆ ಊಟದ ಸಂಪರ್ಕವಾದಾಗ ತುಟಿಗಳ ಮೇಲೆ ಸಂವೇದನೆ ತೋರಬಹುದು. ಒಸಡುಗಳ ಮೇಲೆ, ನಾಲಿಗೆಯ ಮೇಲೆ, ಗಂಟಲಿನ ಮೇಲೆ ನುಂಗುವಾಗ ಸಂವೇದನೆ ನೋಡಿ. ಅಲುಗಾಡುತ್ತಿರುವ ದೇಹದ ಭಾಗದಲ್ಲಿ ಸಂವೇದನೆ ನೋಡಿ. ಕೆಲವು ವೇಳೆ ಚಲಿಸುವ ಭಾಗಗಳ ಸಂವೇದನೆ ಅರಿವಿಗೆ ಬಾರದಿದ್ದರೆ ದೇಹದ ಎಲ್ಲಾದರೂ ಸರಿ, ಸಂವೇದನೆಗಳನ್ನು ಅನುಭವಕ್ಕೆ ತಂದುಕೊಳ್ಳಿ ಮತ್ತು ಎಲ್ಲಾದರೂ ನಿಮಗೆ ಸಂವೇದನೆ ಸಿಕ್ಕಿಯೇ ತೀರುತ್ತದೆ. ಆಗ ಶರೀರದ ಭಾಗದ ಚಲನೆಯು ನಿಮ್ಮ ಅರಿವಿಗೆ ಬರುತ್ತಲೇ ಇರುತ್ತದೆ. ಇದು ಬಿಡುವಿನ ಸಮಯದಲ್ಲಿ ಮಾಡಬೇಕಾದದ್ದು. ಹೀಗೆ ನಿರಂತರತೆ ಬರುತ್ತದೆ. ಧ್ಯಾನದ ಸಮಯದಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತೀರಿ. ಉಳಿದ ಸಮಯಗಳಲ್ಲಿ ತೆರೆದ ಕಣ್ಣುಗಳಿಂದ ಮಾಡಬೇಕಾದ ಕೆಲಸ ಮಾಡುತ್ತಿರುತ್ತೀರಿ. ಆಗಲೂ ನೀವು ಧ್ಯಾನವನ್ನೇ ಮುಂದುವರಿಸುತ್ತೀರಿ. ಹೇಗೆಂದರೆ ನೀವು ಎಲ್ಲ ಚಟುವಟಿಕೆಗಳ ಬಗ್ಗೆ ಅರಿಯುತ್ತಿದ್ದೀರಿ. ಮತ್ತು ಜೊತೆಗೆ ಸಂವೇದನೆಗಳನ್ನೂ ಅರಿಯುತ್ತಿದ್ದೀರಿ. ರಾತ್ರಿ ಹಾಸಿಗೆಯ ಮೇಲೆ ಮಲಗುತ್ತೀರಿ, ಕಣ್ಣುಗಳು ಮುಚ್ಚಿವೆ, ಮಲಗಿಯೇ ನಿಮ್ಮ ಶರೀರದ ಪ್ರತಿ ಚಲನೆಯನ್ನು ಗಮನಿಸುತ್ತಿದ್ದೀರಿ. ಮಗ್ಗಲು ಬದಲಾಯಿಸುವಾಗ ಮನಸ್ಸಾದರೆ ಬದಲಾಯಿಸುತ್ತೀರಿ ಮತ್ತು ಅದರ ಅರಿವು ನಿಮಗಿದೆ. ದೇಹದ ಪ್ರತಿ ಚಲನೆಯು ನಿಮ್ಮ ಗಮನಕ್ಕೆ ಬರುತ್ತಿದೆ. ಇದರ ಜೊತೆಗೆ ಶರೀರದಲ್ಲಿ ಎಲ್ಲಿ ಹೇಗೆ ಸಂವೇದನೆ ಇದೆ ಅದನ್ನೂ ಅರಿಯುತ್ತೀರಿ. ಮತ್ತೆ ಹೀಗೆ ಮಾಡುವಾಗ ತಲೆಯಿಂದ ಕಾಲು, ಕಾಲಿನಿಂದ ತಲೆ, ಹೀಗೆ ಕ್ರಮಶಃ ಮಾಡಬೇಕಿಲ್ಲ. ನೀವು ಮಲಗಿದ್ದೀರಿ, ದೇಹದ ಎಲ್ಲೇ ಯಾವುದೇ ರೀತಿಯ ಸಂವೇದನೆ ತೋರಿದರೂ ಸಾಕು. ಹೀಗೆ ಸಂವೇದನೆಗಳನ್ನು ಅರಿಯುತ್ತಲೇ ನಿದ್ರೆ ಬಂದಿತು, ಆಳ ನಿದ್ರೆ ಬಂದಿತು. ಬಹಳ ಒಳ್ಳೆಯದೇ. ರಾತ್ರಿ ಇರುವುದೇ ದೀರ್ಘ ನಿದ್ರೆಗಾಗಿ. ಮಾರನೆಯ ದಿನ ಬೆಳಿಗ್ಗೆ ಎಚ್ಚರವಾದೊಡನೆ ಸಂವೇದನೆಗಳ ಅರಿವಾಗತೊಡಗುತ್ತದೆ. ಮತ್ತೆ ನೀವು ದಿನವನ್ನು ಸಂವೇದನೆಗಳೊಂದಿಗೆ ಆರಂಭಿಸುತ್ತೀರಿ. ಕೆಲವು ವೇಳೆ ಕೆಲವು ಗಂಭೀರ ಸಾಧಕರಿಗೆ ನಿದ್ರೆಯೇ ಬಾರದಿರುವುದು ಸಾಧ್ಯವಿದೆ. ಅರ್ಧ ನಿದ್ರೆ, ಅರ್ಧ ಎಚ್ಚರ ಬಹಳವೇ ಒಳ್ಳೆಯದು. ಇನ್ನು ಕೆಲವರು ಇಡೀ ರಾತ್ರಿ ನಿದ್ರಿಸಲೇ ಆರರು. ಅದ್ಭುತ, ಇಡೀ ರಾತ್ರಿ ನಿದ್ದೆಯೇ ಇಲ್ಲ. ನಿದ್ರೆ ಬರದಿದ್ದರೂ ಅಡ್ಡಾಗಿಯೇ ಇರಿ, ಕಣ್ಣು ಮುಚ್ಚಿಯೇ ಇರಲಿ, ನಿದ್ರೆ ಬಾರದಿದ್ದರೂ ತೊಂದರೆ ಇಲ್ಲ. ನೀವು ಸಂವೇದನೆಗಳನ್ನೇ ನೋಡುತ್ತೀರಿ. ಓ ನೋಡು, ನಿದ್ರೆಯೇ ಇಲ್ಲ, ನಿದ್ರೆಯೇ ಬರುತ್ತಿಲ್ಲ. 12 ಗಂಟೆಯಾಯಿತು, 1 ಗಂಟೆಯಾಯಿತು, ನಿದ್ರೆ ಇಲ್ಲ. 2 ಆಯಿತು, ನಿದ್ರೆ ಇಲ್ಲ ಎಂದು ಚಿಂತೆ ಮಾಡತೊಡಗಿದರೆ ಮಾರನೆಯ ದಿನ ನಿಮಗೆ ಕಾಯಿಲೆ ಬಂದಂತೆ ಎನಿಸುತ್ತದೆ. ಏಕೆಂದರೆ ನೀವು ವಿಪಶ್ಯನ ಅಭ್ಯಾಸ ಮಾಡುತ್ತಿಲ್ಲ. ಆದರೆ ನೀವು ಸಂವೇದನೆಗಳನ್ನು ಶಾಂತ ಮನಸ್ಸಿನಿಂದ ಅರಿಯುತ್ತಿದ್ದರೆ, ಸಂವೇದನೆ ಇಲ್ಲದಿದ್ದರೆ ಬೇಡ, ಉಸಿರಾಟವನ್ನು ಅರಿಯುತ್ತಿದ್ದರೆ ನಿಮ್ಮ ಮನಸ್ಸು ಸಮತೆಯಲ್ಲಿ ಇರುತ್ತಿತ್ತು. ಆಗ ಮಾರನೆಯ ದಿನ ನೀವು ಬಹಳ ಹಗುರವಾಗಿ, ಬಹಳ ಆಳವಾದ ನಿದ್ರೆಯಿಂದ ಎಚ್ಚೆತ್ತವರಂತೆ ಇರುತ್ತಿದ್ದೀರಿ. ನಿಜವಾಗಿ ಪ್ರಕೃತಿಯು 2 ಉದ್ದೇಶಗಳಿಂದ ನಮಗೆ ನಿದ್ರೆ ಒದಗಿಸಿದೆ. 1 ಉದ್ದೇಶ ಶರೀರಕ್ಕೆ ಆರಾಮ ಕೊಡುವುದಕ್ಕಾಗಿ. ಇಡೀ ದಿನ ಶರೀರ ದುಡಿದಿದೆ, ಈಗ ಸ್ವಲ್ಪ ಬಿಡುವು ಸಿಗಲಿ ಎಂದು. ಅದೇ ರೀತಿ ಮನಸ್ಸು ಇಡೀ ದಿನ ಬಹಳ ವ್ಯಸ್ತವಾಗಿದೆ, ಆದ್ದರಿಂದ ಈಗ ಅದಕ್ಕೂ ಬಿಡುವು ಸಿಗಲಿ ಎಂದು. ಆದ್ದರಿಂದ ರಾತ್ರಿಯ ಹೊತ್ತು ಎಂದು ಕುಳಿತು ಧ್ಯಾನ ಮಾಡಬೇಡಿ, ಅಡ್ಡಾಗೇ ಇರಿ. ಇದರಿಂದ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತದೆ. ಶರೀರಕ್ಕೆ ಪೂರ್ಣ ವಿಶ್ರಾಂತಿ ಕೊಡಿ ಮತ್ತು ಮನಸ್ಸು ಎಚ್ಚೆತ್ತಿದ್ದು ಗಮನಿಸುತ್ತಿದ್ದು ಜೊತೆ ಜೊತೆಗೆ ಪೂರ್ಣ ಸಮತೆಯಿಂದಿದ್ದರೆ ಅದಕ್ಕೆ ಅದ್ಭುತವಾದ ವಿಶ್ರಾಂತಿ ಸಿಗುತ್ತದೆ. ಅದಕ್ಕೆ ಬಹಳ ಆರಾಮೆನಿಸುತ್ತದೆ. ಪ್ರಕೃತಿಯ ಉದ್ದೇಶ ಈಡೇರಿದೆ. ಹಾಗಾಗಿ ಶರೀರವು ಪೂರ್ಣ ವಿಶ್ರಾಂತಿ ಪಡೆದಿದೆ ಮತ್ತು ಮನಸ್ಸೂ ಪೂರ್ಣ ವಿಶ್ರಾಂತಿ ಪಡೆದಿದೆ. ಮಾರನೆಯ ದಿನ ನೀವು ಪೂರ್ತಿ ಲವಲವಿಕೆಯಿಂದ ಇರುತ್ತೀರಿ. ಭಾರತೀಯ ಧರ್ಮಗ್ರಂಥಗಳಲ್ಲಿ ಮನುಷ್ಯ ಚೇತನದ 3 ಸ್ಥಿತಿಗಳನ್ನು ಹೇಳಲಾಗಿದೆ. 1 ಜಾಗೃತಿ, 1 ನಿದ್ರೆ, 3ನೆಯದು ಸ್ವಪ್ನ. ಆದರೆ ಯೋಗಿಗಳಿಗೆ 4ನೆಯ ಸ್ಥಿತಿ ಇರುತ್ತದೆ. ಯೋಗಿಗಳು ಎಂದರೆ ಆಸನ, ಪ್ರಾಣಾಯಾಮ ಇತ್ಯಾದಿಗಳನ್ನು ದೈಹಿಕ ಕಸರತ್ತೆಂದು ತಿಳಿದು ಮಾಡುವವರು. ಇವರು ಯೋಗಿಗಳಲ್ಲ. ಯೋಗಿ ಎಂದರೆ ಪರಮಾರ್ಥ ಸತ್ಯದೊಂದಿಗೆ ಒಂದಾದವರು. ಅಂಥವರನ್ನು ಯೋಗಿ ಎನ್ನುತ್ತಾರೆ, ಒಬ್ಬ ವಿಪಶ್ಯನಾ ಯೋಗಿ. 4ನೆಯ ಸ್ಥಿತಿ ಅತ್ಯಂತ ಉನ್ನತ ಸ್ಥಿತಿಯಾಗಿದೆ. ನೀವು ಎಚ್ಚೆತ್ತಿದ್ದೀರಿ, ಜಾಗೃತರಾಗಿದ್ದೀರಿ, ಆದರೆ ಚಿಂತಾಗ್ರಸ್ತ ರೋಗಿಯಂತೆ ಅಲ್ಲ. ನೀವು ನಿಮ್ಮೊಳಗಿನ ಸಂವೇದನೆಯ ಸತ್ಯದ ಬಗ್ಗೆ ಜಾಗೃತರಾಗಿದ್ದೀರಿ ಮತ್ತು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸಮತೆಯಲ್ಲಿ ಇಟ್ಟುಕೊಂಡಿದ್ದೀರಿ, ಸಂಪೂರ್ಣ ಸಮತೋಲನದಲ್ಲಿ ಇಟ್ಟುಕೊಂಡಿದ್ದೀರಿ. ಈ ಸ್ಥಿತಿಯನ್ನು ವಿವರಿಸುವ ಹಲವು ಧರ್ಮಗ್ರಂಥಗಳಲ್ಲಿ ಇಡೀ ಜಗತ್ತು ಮಲಗಿರುವಾಗ ಯೋಗಿಯು ಎಚ್ಚೆತ್ತಿರುತ್ತಾನೆ ಎಂದು ಹೇಳಲಾಗಿದೆ. ಆತನ ಎಚ್ಚರ ಸಂವೇದನೆಗಳ ವಿಷಯದಲ್ಲಿ, ಒಳಗಿನ ಸತ್ಯತೆಯ ವಿಷಯದಲ್ಲಿ. ಹಾಗೆಂದ ಮಾತ್ರಕ್ಕೆ ರಾತ್ರಿ ನಿಮಗೆ ನಿದ್ರೆ ಬರುತ್ತಿದ್ದರೂ ನಾನು ಮಲಗುವುದಿಲ್ಲ, ನಾನೊಬ್ಬ ವಿಪಶ್ಯನಾ ಯೋಗಿ, ಜಗತ್ತು ಮಲಗಲಿ, ನಾನು ಎಚ್ಚೆತ್ತಿರುತ್ತೇನೆ ಎಂದರೆ ಇದು ಅತಿರೇಕಕ್ಕೆ ಹೋಗುವುದಾಗಿದೆ. ಸಹಜವಾಗಿಯೇ ನಿಮಗೆ ನಿದ್ರೆ ಬರುತ್ತಿದ್ದರೆ ಮಲಗಿ ನಿದ್ರೆ ಮಾಡಿ. ಆದರೆ ನಿದ್ರೆ ಬರದಿದ್ದರೆ ಸಂವೇದನೆಗಳ ಅರಿವಾಗುತ್ತಿದ್ದು ನೀವು ಸಮತೆಯಲ್ಲಿರಲು ಸಾಧ್ಯವಾದರೆ ನೀವು ಚಿಂತಿಸಬೇಕಾದ ಕಾರಣವೇ ಇಲ್ಲ. ಆತಂಕವನ್ನೇ ಪಡಬೇಡಿ. ನೀವು ನಿಮ್ಮ ಕೆಲಸ ಮಾಡುತ್ತಿದ್ದೀರಿ. ನೀವು ಸಂವೇದನೆಗಳ ಮಟ್ಟದಲ್ಲಿ ಸತ್ಯವನ್ನು ಗಮನಿಸುತ್ತಿದ್ದೀರಿ ಮತ್ತು ಪ್ರತಿಕ್ರಿಯೆ ಮಾಡುತ್ತಿಲ್ಲ. ನೀವು ಸಮತೆಯಲ್ಲಿದ್ದೀರಿ. ನೀವು ನಿಮ್ಮ ಮನಸ್ಸಿಗೆ ಪೂರ್ತಿ ವಿಶ್ರಾಂತಿ ಕೊಟ್ಟಿದ್ದೀರಿ. ನಿಮ್ಮ ಶರೀರಕ್ಕೆ ಪೂರ್ತಿ ವಿಶ್ರಾಂತಿ ಒದಗಿಸಿದ್ದೀರಿ. ಹೀಗೆ ಉಳಿದ ಎರಡು ದಿನಗಳನ್ನು ಉಪಯೋಗಿಸಿಕೊಳ್ಳಿ. ಬುದ್ಧ ಹೇಳಿರುವಂತೆ ಹೇಗೆ ಹಗಲು ರಾತ್ರಿ ರತ್ತಂದೀವ ಮತ್ತಂದಿತೋ ಅಭ್ಯಾಸ ಮಾಡಬೇಕೆಂದು ಕಲಿಯಿರಿ. ನೀವು ಗಾಢ ನಿದ್ರೆಯಲ್ಲಿರುವಾಗ ಬಿಟ್ಟು ಹಗಲು ರಾತ್ರಿ ಸತತವಾಗಿ ನಿರಂತರವಾಗಿ ಎಡಬಿಡದೆ ಆಲಸ್ಯವಿಲ್ಲದೆ ಅಭ್ಯಾಸ ಮಾಡಿ. ಬಹಳ ಆಳವಾಗಿ ಮನಸ್ಸಿನ ಶಸ್ತ್ರಕ್ರಿಯೆ ಮಾಡಿ. ಅದರಿಂದ ನಿಮ್ಮ ಭಯಂಕರ ದುಃಖಕ್ಕೆ ಕಾರಣವಾದ ಆಳವಾಗಿ ಬೇರುಬಿಟ್ಟಿರುವ ನಿಮ್ಮ ವಿಕಾರಗಳನ್ನು ಈ ಎರಡು ದಿನಗಳಲ್ಲಿ ಹೊರತೆಗೆಯಲು ಸಾಧ್ಯವಾಗುತ್ತದೆ. ಈಗ ಅವು ಹೊರಗೆ ಬರಲಿ. ಇಂಥ ವಿಕಾರಗಳು ಹೊರಬರಲು ಇದು ಸುಸಮಯವಾಗಿದೆ. ಈಗ ಸಾಧನೆಯ ನಿರಂತರತೆ ಸಹಾಯಕವಾಗುತ್ತದೆ. ಇನ್ನೂ ಬಿರುಗಾಳಿ ಬರಬಹುದು, ಆದರೆ ಏಳು ದಿನಗಳ ಈ ಸಾಧನೆಯ ನಂತರ ಅವುಗಳನ್ನು ಎದುರಿಸುವ ಬಲ ನಿಮಗೆ ಬಂದಿದೆ. ನಿಮ್ಮನ್ನು ಬಹಳ ಕಂಗೆಡಿಸುವ ಭಯಂಕರ ಬಿರುಗಾಳಿ ಇನ್ನೂ ಬರುವುದಿಲ್ಲ. ಆ ಐದು ಶತ್ರುಗಳು ಎಂದರೆ ನೀವರಣಗಳು, ಅಡ್ಡಿಗಳು ಇನ್ನೂ ಇವೆ, ಆದರೆ ಅವುಗಳು ದುರ್ಬಲವಾಗುತ್ತಾ ಆಗುತ್ತಾ ಇವೆ. ಮತ್ತು ನಿಮಗೆ ಐವರು ಹಿತೈಷಿಗಳು ಅಥವಾ ಅದ್ಭುತ ಮಿತ್ರರೂ ಇದ್ದಾರೆ. ಅವರನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಮತ್ತು ಅವರಿಂದ ನಿಮಗೆ ಬಹಳ ಪ್ರಯೋಜನ ಆಗುತ್ತದೆ ಎಂಬುದನ್ನು ನೀವೇ ನೋಡುವಿರಿ. ಈ ಮಿತ್ರರು ನಿಮಗೆ ನಿಜವಾಗಿ ಸಹಾಯ ಮಾಡುವುದು ಅವರುಗಳು ಶುದ್ಧವಾಗಿದ್ದಾಗ ಮಾತ್ರ. ಅವರು ತಮ್ಮ ಶುದ್ಧತೆಯನ್ನು ಕಳೆದುಕೊಂಡು ಬಿಟ್ಟರೆ ಮಿತ್ರರಾಗಿದ್ದ ಇವರೇ ನಿಮಗೆ ಬಹಳ ಅಪಾಯ ತರುವ ಶತ್ರುಗಳಾಗಿ ಬಿಡುತ್ತಾರೆ. ಇಂಥ ನಮ್ಮ ಮಿತ್ರರು ಯಾರು? ಅವರ ಶುದ್ಧತೆ ಎಂದರೆ ಏನು? ಇದನ್ನು ತಿಳಿಯೋಣ. ನಮಗೆ ಐವರು ಮಿತ್ರರಿದ್ದಾರೆ. ಮೊದಲನೆಯ ಮಿತ್ರ, ಆ ಹಳೆಯ ಕಾಲದ ಭಾಷೆಯಲ್ಲಿ ಇದನ್ನು ಶ್ರದ್ಧೆ ಎಂದು ಕರೆಯಲಾಗಿತ್ತು, ಎಂದರೆ ಭಕ್ತಿ, ನಂಬಿಕೆ. ಭಕ್ತಿ ಅಥವಾ ಶ್ರದ್ಧೆ ಒಬ್ಬ ಬಹುಮುಖ್ಯ ಮಿತ್ರ. ಯಾರಿಗೆ ತಾನು ಮಾಡುತ್ತಿರುವುದರ ಮೇಲೆ, ಅವರು ಏನೇ ಸಾಧನೆ ಮಾಡುತ್ತಿರಲಿ, ಅದರ ಬಗ್ಗೆ ಶ್ರದ್ಧೆಯೇ ಇಲ್ಲವೋ ಅವರು ಹೇಗೆ ತಾನೇ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಲು ಸಾಧ್ಯ? ಅವರು ಯಾವಾಗಲೂ ಸಂಶಯವನ್ನೇ ಪಡುತ್ತಿದ್ದರೆ, ಅದರ ಬಗ್ಗೆ ಅನುಮಾನವನ್ನೇ ಪಡುತ್ತಿದ್ದರೆ ಆಗ ಕೆಲಸ ಮಾಡಲು ಸಾಧ್ಯವೇ ಆಗುವುದಿಲ್ಲ. ನಂಬಿಕೆ, ವಿಶ್ವಾಸ ಇರಬೇಕು. ಈಗ ಏಳು ದಿನಗಳು ಕಳೆದು ಹೋದವು. ಇಷ್ಟು ಸಮಯಕ್ಕೆ ಈ ಸಾಧನಾ ವಿಧಿಯ ಬಗ್ಗೆ, ಈ ಮಾರ್ಗದ ಬಗ್ಗೆ ಶ್ರದ್ಧೆ ಹುಟ್ಟಿರಬೇಕು. ಆದ್ದರಿಂದ ಸಾಧನೆ ಮಾಡಲು ಸಮರ್ಥರಾಗಬೇಕು. ಆದರೆ ಈ ಶ್ರದ್ಧೆ, ಈ ವಿಶ್ವಾಸ, ಈ ಭಕ್ತಿ ಕೇವಲ ಅಂಧಾನುಕರಣೆಯಾದರೆ, ಕುರುಡು ನಂಬಿಕೆಯಾದರೆ ಆಗ ಅದು ಬಲು ದೊಡ್ಡ ಶತ್ರುವೇ ಆಗಿಬಿಡುತ್ತದೆ. ಅಂಧಶ್ರದ್ಧೆ ಅಥವಾ ಕುರುಡು ನಂಬಿಕೆ ಅಥವಾ ಕುರುಡು ಭಕ್ತಿಯಿಂದ ನಮಗೇನೂ ಪ್ರಯೋಜನವಾಗುವುದಿಲ್ಲ. ಅದು ದೊಡ್ಡ ಶತ್ರು. ಅದನ್ನು ಕುರುಡಾಗಲು ಬಿಡಬೇಡಿ. ಈ ಎಲ್ಲ ಐದು ಮಿತ್ರರು, ಅವುಗಳು ಕುರುಡಾದಾಗ ನಿಷ್ಪ್ರಯೋಜಕವಾಗುವು. ಅವು ಯಾವ ರೀತಿಯಲ್ಲೂ ಸಹಾಯ ಮಾಡಲಾರವು. ಆದ್ದರಿಂದ ಅವುಗಳ ಜೊತೆಗೆ ಯಾವಾಗಲೂ ವಿವೇಕ ಅಥವಾ ಪ್ರಜ್ಞೆ ಇರಬೇಕು. ಪ್ರತಿ ಮಿತ್ರನ ಜೊತೆಗೂ ಈ ವಿವೇಕ ಅಥವಾ ಪ್ರಜ್ಞೆ ಕಡ್ಡಾಯವಾಗಿ ಇರಲೇಬೇಕು. ಇದರಿಂದ ನಿಮಗೆ ಈ ಮಿತ್ರ ಎಷ್ಟು ಶುದ್ಧ ಎಂಬ ಪರಿಜ್ಞಾನ ಇರುತ್ತದೆ. ಭಕ್ತಿಯೊಂದಿಗೆ ಪ್ರಜ್ಞೆ ಇದ್ದಾಗ ಮಾತ್ರ ಭಕ್ತಿ ಶುದ್ಧವಾಗಿರುತ್ತದೆ. ಪ್ರಜ್ಞೆ ಇಲ್ಲದ ಭಕ್ತಿ ಕುರುಡು ಭಕ್ತಿಯಾಗುತ್ತದೆ. ನಿಮ್ಮಲ್ಲಿರುವ ಭಕ್ತಿಭಾವನೆಯನ್ನು ಭಿಕ್ಷಾಪಾತ್ರೆಯಾಗಿ ಮಾಡಿಕೊಂಡರೆ, ಓ ಸರ್ವಶಕ್ತ ದೈವವೇ ದಯವಿಟ್ಟು ನನಗೆ ಇದನ್ನು ಕೊಡು, ಓ ದೇವಿಯೇ ದಯವಿಟ್ಟು ನನಗೆ ಇದನ್ನು ಕೊಡು, ನನ್ನ ಈ ಇಷ್ಟವನ್ನು ಪೂರ್ತಿ ಮಾಡು, ಆ ಇಷ್ಟವನ್ನು ಪೂರ್ತಿ ಮಾಡು ಎಂದು ಬೇಡುತ್ತಲೇ ಇರುವ ಭಕ್ತಿ ಅಂಧಭಕ್ತಿ, ಕುರುಡು ಭಕ್ತಿ. ಇದು ಪ್ರಯೋಜನವಿಲ್ಲದ್ದು. ಭಕ್ತಿ ಅಥವಾ ಶ್ರದ್ಧೆ ಆ ದೇವದೇವಿಯರ ಗುಣಗಳ ಬಗ್ಗೆ ಇರಬೇಕು. ಅವರಂಥದ್ದೇ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಲು ಪ್ರೇರಣೆ ಪಡೆಯುವ ಭಕ್ತಿ ಅದ್ಭುತವಾದ ಭಕ್ತಿ. ಉದಾಹರಣೆಗೆ, ಕೆಲವು ವರ್ಷಗಳ ಹಿಂದೆ ನಾನು ಬರ್ಮಾದಿಂದ ಭಾರತಕ್ಕೆ ಹಿಂದಿರುಗಿ ಇಲ್ಲಿ ಶಿಬಿರಗಳನ್ನು ನಡೆಸುವ ಆರಂಭದ ದಿನಗಳ ಮಾತು. ಒಬ್ಬ ವಯಸ್ಸಾದ ಮಹಿಳೆ ಶಿಬಿರಕ್ಕೆ ಬಂದಳು. ಆಕೆ ಬಹಳ ಗಂಭೀರವಾಗಿ ಸಾಧನೆ ಮಾಡತೊಡಗಿದಳು. ಆಕೆ ಸಾಧನಾ ವಿಧಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಳು. ಸರಿಯಾಗಿ ಅಭ್ಯಾಸ ಮಾಡುತ್ತಲೂ ಇದ್ದಳು. ಇದರಿಂದ ಅವಳಿಗೆ ಲಾಭವೂ ಆಯಿತು. ಮನೆಗೆ ಹಿಂದಿರುಗಿದ ಮೇಲೆ ಒಂದು ವರ್ಷ ಕಾಲ ಬೆಳಿಗ್ಗೆ ಸಂಜೆ ಅಭ್ಯಾಸವನ್ನು ಮುಂದುವರಿಸಿದಳು. ಆಕೆ ಈ ಸಾಧನೆಯನ್ನು ತನ್ನ ಜೀವನದಲ್ಲಿ ಕೂಡ ಚೆನ್ನಾಗಿ ಅಳವಡಿಸಿಕೊಂಡಳು ಮತ್ತು ಇನ್ನೂ ಹೆಚ್ಚು ಲಾಭ ಅವಳಿಗೆ ಸಿಕ್ಕಿತು. ಒಂದು ವರ್ಷ ಕಳೆದು ಆಕೆ ಮತ್ತೆ ಶಿಬಿರದಲ್ಲಿ ಕುಳಿತಳು. ಈ ವಿಧಿಯಲ್ಲಿ ಇನ್ನೂ ಸ್ಥಿರವಾಗಿ ನಿಲ್ಲುವುದು, ಧರ್ಮದಲ್ಲಿ ನೆಲೆಗೊಳ್ಳುವುದು ಅವಳ ಅಭಿಪ್ರಾಯವಾಗಿತ್ತು. ಆದರೆ ಆಕೆ ನನ್ನನ್ನು ಭೇಟಿಯಾಗಲು ಬಂದಳು. ಆಕೆ ತನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಒಂದು ಭಯವನ್ನು ಹೇಳಿದಳು. ಏನು ಭಯ? ಆಕೆ ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿದ್ದವಳು. ಇದು ಜ್ಞಾನ ಮಾರ್ಗ. ಎಂದರೆ ಇದರಲ್ಲಿ ಪ್ರಜ್ಞೆ, ಜ್ಞಾನ ಮುಖ್ಯ. ಇದು ಅಂತಿಮ ಲಕ್ಷ್ಯದೆಡೆ ಒಯ್ಯುವುದು ನಿಜ. ಆದರೆ ನನಗೆ ಭಕ್ತಿಯನ್ನು ಬಿಡಲು ಇಷ್ಟವಿಲ್ಲ, ಇದು ಇರಲೇಬೇಕು. ಆದರೆ ಈ ಸಾಧನಾವಿಧಿಯ ಅಭ್ಯಾಸದಿಂದ ನನ್ನ ಭಕ್ತಿ ಹೊರಟು ಹೋಗುತ್ತದೆ. ನಾನು ಆಕೆಗೆ ಹೇಳಿದೆ, ಓ ಇಲ್ಲ, ಇದರ ಬಗ್ಗೆ ಚಿಂತಿಸಬೇಡ, ನಿನ್ನ ಭಕ್ತಿ ಇದರಿಂದ ಇನ್ನೂ ದೃಢಗೊಳ್ಳುತ್ತದೆ, ಗಟ್ಟಿಯಾಗುತ್ತದೆ. ಓ ಇಲ್ಲ ಇಲ್ಲ ಸ್ವಾಮಿ, ಈ ರೀತಿಯ ಸಾಧನಾವಿಧಿಯಲ್ಲಿ ಭಕ್ತಿಗೆ ಸ್ಥಳವಿಲ್ಲ, ಶ್ರದ್ಧೆಗೆ ಸ್ಥಳವಿಲ್ಲ. ಆಕೆ ಅರ್ಥ ಮಾಡಿಕೊಳ್ಳಲು ಇಷ್ಟವನ್ನೇ ಪಡಲಿಲ್ಲ. ನಾನು ಕೇಳಿದೆ, ಅದು ಸರಿ, ನಿಮಗೆ ನಿಜವಾಗಿ ನಿಮ್ಮ ದೇವರು ಅಥವಾ ದೇವಿಯಲ್ಲಿ ನಂಬಿಕೆ ಇದೆಯೇನು? ನಿಜವಾದ ಭಕ್ತಿ ಇದೆಯೇ? ಆಕೆ ಹೇಳಿದಳು, ಎಂಥ ಮಾತನಾಡುತ್ತೀರಿ ಸ್ವಾಮಿ, ನಾವು ಭಕ್ತಿ ಮಾರ್ಗವನ್ನು ಅನುಸರಿಸುವವರು, ನಮಗೆ ಅಪಾರ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ನಮ್ಮ ದೇವರ ಮೇಲೆ. ಮತ್ತೆ ನಾನು ಪ್ರಶ್ನಿಸಿದೆ, ನೀವು ಹರಕೆ ಹೊರುತ್ತೀರೇನು? ನಮ್ಮ ಭಾರತದಲ್ಲಿ ಹರಕೆ ಹೊತ್ತುಕೊಳ್ಳುವುದು ಬಹಳ ಸಾಧಾರಣ ಪದ್ಧತಿ. ಹರಕೆ ಹೊರುವುದೆಂದರೆ ಏನು? ಕುಟುಂಬದಲ್ಲಿ ಯಾರಿಗಾದರೂ ಕಾಯಿಲೆಯಾಯಿತು ಎಂದರೆ ಮನೆಯ ಹಿರಿಯರು, ತಾಯಿಯೋ ಅಥವಾ ತಂದೆಯೋ ದೇವಸ್ಥಾನಕ್ಕೆ ಹೋಗುತ್ತಾರೆ. ದೇವರಿಗೆ ನಮಸ್ಕರಿಸಿ ಹೇಳುತ್ತಾರೆ, ದೇವರೇ ನನ್ನ ಮಗುವಿಗೆ ಗುಣಮಾಡು, ಮಗುವಿಗೆ ಆರೋಗ್ಯ ಸರಿಯಾದ ಮೇಲೆ ನಾನು ನಿನಗೆ 5 ರೂಪಾಯಿಗಳ ಸಿಹಿ ಪ್ರಸಾದ ಮಾಡಿಸುತ್ತೇನೆ. ಇಂಥ ಹರಕೆ ನೀವು ಕಟ್ಟಿಕೊಳ್ಳುತ್ತೀರೇನು? ಖಂಡಿತ, ಇದು ಎಲ್ಲರೂ ಮಾಡುವಂಥದ್ದೇ. ಎಂದರೆ ನಿಮಗೆ ನಿಮ್ಮ ದೇವರ ಮೇಲೆ ನಂಬಿಕೆ ಇಲ್ಲವೆಂದಾಯಿತು, ನಿಮ್ಮ ದೇವತೆ ಮೇಲೆ ನಂಬಿಕೆ ಇಲ್ಲವೆಂದಾಯಿತು. ಮೊದಲು ಆ ದೇವರು ನಿಮ್ಮ ಮಗುವಿಗೆ ಆರೋಗ್ಯ ಮಾಡಬೇಕು, ಆಮೇಲಷ್ಟೇ ನೀವು 5 ರೂಪಾಯಿಯ ನೈವೇದ್ಯ ಮಾಡಿಸುತ್ತೀರಿ. ನಿಮಗೆ ನಿಮ್ಮ ದೇವರ ಮೇಲೆ ಕೇವಲ 5 ರೂಪಾಯಿಗಳ ನಂಬಿಕೆಯೂ ಇಲ್ಲ, ಈ 5 ರೂಪಾಯಿಗಳ ಸಿಹಿಯನ್ನು ನೀವು ಗುಣವಾಗುವ ಮೊದಲು ಸಹ ಕೊಡಲು ತಯಾರಿಲ್ಲ. ಮೊದಲು ದೇವರು ನಿಮ್ಮ ಮಕ್ಕಳನ್ನು ಸರಿ ಮಾಡಬೇಕು. ಇದೆಂಥ ವ್ಯಾಪಾರಿ ಭಕ್ತಿ! ಇದು ವ್ಯಾಪಾರಿ ಶ್ರದ್ಧೆ. ನೀನು ಮೊದಲು ಕೊಟ್ಟು ಬಿಡು, ನಂತರ ತೆಗೆದುಕೋ ಎನ್ನುತ್ತೀರಿ. ಕೊಡು, ತೆಗೆದುಕೋ, ಇದು ಭಕ್ತಿಯಲ್ಲ, ಇದು ಕುರುಡು ಭಕ್ತಿ, ಇದು ಕೆಲಸಕ್ಕೆ ಬಾರದ ಭಕ್ತಿ. ಆದರೆ ಭಕ್ತಿಯ ಹೆಸರಿನಲ್ಲಿ ಇದೇ ನಡೆಯುತ್ತಿರುವುದು. ನಿಮಗೆ ಯಾವಾಗಲೂ ಏನೋ ಬೇಕು, ಈ ದೇವರು ನನಗೆ ಇದನ್ನು ಮಾಡಬೇಕು, ಈ ದೇವಿ ನನಗೆ ಇದನ್ನು ಮಾಡಬೇಕು, ಈ ಸಾಧುಸಂಥ ಜ್ಞಾನಿ ನನಗೆ ಇದನ್ನು ಮಾಡಬೇಕು, ಹೀಗೆ ಯಾವಾಗಲೂ ಏನನ್ನಾದರೂ ಮಾಡಲಿ ಎಂದು ನಿರೀಕ್ಷಿಸುವುದೇ, ಇದು ಶುದ್ಧ ಭಕ್ತಿಯಲ್ಲ. ಒಬ್ಬಾತ ಹೇಳುತ್ತಾನೆ, ನನಗೆ ರಾಮನ ಮೇಲೆ ಬಹಳ ಭಕ್ತಿ. ಅದ್ಭುತ, ಗುಣನಿಧಿಯಾದ ರಾಮನ ಮೇಲೆ ಭಕ್ತಿ ಬಹಳ ಒಳ್ಳೆಯದೇ. ನೀವು ಆತನ ಕಲ್ಯಾಣ ಗುಣಗಳನ್ನು ನೆನೆಸಿಕೊಳ್ಳುತ್ತಾ ಅವನಂತೆ ಆಗಬೇಕೆಂದು ಶ್ರಮಿಸಿದರೆ ಬಹಳ ಒಳ್ಳೆಯದೇ, ಆಗ ಅದು ನಿಜವಾದ ಭಕ್ತಿ. ಆದರೆ ಇದನ್ನು ಯಾರೂ ಮಾಡುವುದಿಲ್ಲ. ರಾಮನ ಸದ್ಗುಣಗಳು, ನೀವು ಆತನ ಜೀವನ ಕಥೆಯನ್ನು ಕೇಳಿರಬಹುದು. ರಾಮ ಹಿರಿಯ ಮಗ. ಆತನ ತಂದೆ ಒಂದು ತೀರ್ಮಾನ ತೆಗೆದುಕೊಂಡ. ಆತ ತನ್ನ ಕೊನೆಯ ರಾಣಿಗೆ ಭಾಷೆ ಕೊಟ್ಟಿದ್ದ. ಆಕೆ ತನ್ನ ಮಗನೇ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕೆಂದು ಹಠ ಮಾಡಿದಳು. ಎಷ್ಟೇ ಇಷ್ಟವಿಲ್ಲದಿದ್ದರೂ ರಾಜ ರಾಮನು ಕಾಡಿಗೆ ಹೋಗಬೇಕೆಂದ. 14 ವರ್ಷಗಳ ವನವಾಸ ರಾಮನಿಗೆ, ಕೊನೆಯ ಮಗ ಭರತನಿಗೆ ರಾಜಸಿಂಹಾಸನ. ಬಹಳ ಸಂತೋಷದಿಂದ ರಾಮ ರಾಜ್ಯವನ್ನು ಬಿಟ್ಟು ಹೊರಟ. ನನ್ನ ತಮ್ಮ ಭರತನೇ ರಾಜ್ಯದ ಸುಖಭೋಗಗಳನ್ನು ಅನುಭವಿಸಲಿ, ನಾನು ಸಂತೋಷವಾಗಿರುತ್ತೇನೆ, ಕಾಡಿನಲ್ಲಿ ನಾನು ನೆಮ್ಮದಿಯಿಂದ ಇರುತ್ತೇನೆ ಎಂದ. ಆತ ಕಾಡಿಗೆ ಹೊರಟು ಹೋದ. ತಂದೆಯೂ ಸತ್ತು ಹೋದ. ಆಗ ತಮ್ಮ ಭರತ ಅಲ್ಲಿರಲಿಲ್ಲ. ಅವನು ಹಿಂದಿರುಗಿದಾಗ ತಂದೆಯ ತೀರ್ಮಾನ ಕೇಳಿದ. ಅವನಿಗೆ ಎಲ್ಲ ವಿದ್ಯಮಾನಗಳು ತಿಳಿದವು. ಅವನಿಗೆ ಆಘಾತವೇ ಆಯಿತು. ರಾಮ ಸಿಂಹಾಸನಕ್ಕೆ ಅಧಿಕಾರಿ, ನಾನಲ್ಲ ಎಂದ. ಅವನು ಸ್ವತಃ ಕಾಡಿಗೆ ಹೋದ. ಅಣ್ಣನಿಗೆ ಹೇಳಿದ, ಅಣ್ಣ, ನೀನು ರಾಜಧಾನಿಗೆ ಹಿಂದಿರುಗಬೇಕು, ನೀನೇ ಸಿಂಹಾಸನಕ್ಕೆ ಒಡೆಯ, ರಾಜಕಿರೀಟಕ್ಕೆ ಅಧಿಕಾರಿ, ನಿನ್ನ ಬದಲು ಕಾಡಿನಲ್ಲಿ ನಾನಿರುತ್ತೇನೆ. ನಮ್ಮ ತಂದೆಯ ತೀರ್ಮಾನ ಸರಿಯಲ್ಲ, ಆತನ ನಿರ್ಣಯ ತಪ್ಪು. ಅಣ್ಣ ರಾಮ ಹೇಳಿದ, ಓ ಬೇಡ ಬೇಡ, ಇದು ನಮ್ಮ ತಂದೆಯ ಅಪ್ಪಣೆಯಾಗಿದೆ, ನೀನೇ ರಾಜಸಿಂಹಾಸನದ ಸುಖವನ್ನು ಅನುಭವಿಸಬೇಕು. ಇಡೀ ಮಾನವ ಇತಿಹಾಸದಲ್ಲಿ ಇಂಥದೊಂದು ಉದಾಹರಣೆ ಸಿಕ್ಕುವುದಿಲ್ಲ. ಅಣ್ಣ ತಮ್ಮಂದಿರಿಬ್ಬರು ನೀನು ಸುಖಪಡು, ನೀನು ಸುಖಪಡು ಎಂದು ವ್ಯಾಜ್ಯ ಮಾಡಿದರು. ಇಂಥ ಅದ್ಭುತ ವ್ಯಕ್ತಿ ರಾಮ. ಇಂಥ ರಾಮನ ಪರಮಭಕ್ತರು ನಾವು ಎಂದುಕೊಳ್ಳುವ ಅಣ್ಣ ತಮ್ಮಂದಿರಿಬ್ಬರು ಜಗಳವಾಡುತ್ತಾರೆ, ವ್ಯಾಜ್ಯ ಹೂಡಿದ್ದಾರೆ ನ್ಯಾಯಾಲಯದಲ್ಲಿ. ಕಾರಣ ಏನು? ನಮಗೆ ಆಸ್ತಿ ಭಾಗ ಮಾಡಿದಾಗ ನಿನಗೆ ಒಂದೆರಡು ಅಂಗುಲ ಭೂಮಿಯನ್ನು ಜಾಸ್ತಿ ಕೊಟ್ಟಿದ್ದಾರೆ, ಅಷ್ಟಿಷ್ಟು ಹಣವನ್ನು ಹೆಚ್ಚು ಕೊಟ್ಟಿದ್ದಾರೆ, ಆದ್ದರಿಂದ ವ್ಯಾಜ್ಯ. ಆದರೂ ಇವರು ತಮ್ಮನ್ನು ತಾವು ರಾಮನ ಪರಮಭಕ್ತರು ಎಂದು ಹೇಳಿಕೊಳ್ಳುತ್ತಾರೆ. ಹುಚ್ಚುತನ, ಇಂಥ ಭಕ್ತಿಯಿಂದ ಏನು ಪ್ರಯೋಜನ? ಮತ್ತೆ ರಾಮನನ್ನು ಸರ್ವಶಕ್ತ ದೇವರು ಎನ್ನುತ್ತಾರೆ, ದೇವರ ಅವತಾರ ಎಂದು ನಂಬುತ್ತಾರೆ. ನಾವು ನಮ್ಮ ದೇವರುಗಳನ್ನು ಎಷ್ಟು ದುರ್ಗತಿಗೆ ತಳ್ಳಿಬಿಟ್ಟಿದ್ದೇವೆ, ಅವನ ಬೆಲೆಯನ್ನೇ ಕಳೆದು ಬಿಟ್ಟಿದ್ದೇವೆ. ಎಂಥ ದುರ್ದೆಶೆ! ಕೆಲವರು ತಮ್ಮ ಹಣೆಯ ಮೇಲೆ ರಾಮ ಎಂದು ಹಚ್ಚೆ ಊಹಿಸಿಕೊಳ್ಳುತ್ತಾರೆ, ರಾಮ ಎಂದು ತೋಳಿನ ಮೇಲೆ, ರಾಮ ಎಂದು ಎದೆಯ ಮೇಲೆ ಬರೆದುಕೊಳ್ಳುತ್ತಾರೆ, ರಾಮ 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 ಎಂದು ಅಚ್ಚು ಹಾಕಿದ ಬಟ್ಟೆ ಹೊದ್ದುಕೊಳ್ಳುತ್ತಾರೆ. ರಾಮನಿಗೆ ತಾವು ಅವನ ಭಕ್ತರೆಂದು ತಿಳಿಯಬೇಕಲ್ಲ. ಅದಕ್ಕೆ ರಾಮನಿಗೆ ತನ್ನ ಹೆಸರೆಂದರೆ ಬಲು ಪ್ರಿಯವೋ ಎನ್ನುವಂತೆ ಯಾವಾಗಲೂ ಜನರು ರಾಮನಾಮದ ಜಪ ಮಾಡುತ್ತಾರೆ. ಆತ ನಿಜವಾಗಿ ಈ ಜಗತ್ತಿನ ಸೃಷ್ಟಿ ಮಾಡಿದ್ದರೆ ಆತ ಎಲ್ಲರೂ ಕೇವಲ ರಾಮ ರಾಮ ಎಂದು ಹೇಳುವಂತೆ ಸೃಷ್ಟಿಸಬಹುದಿತ್ತು. ಇನ್ನೇನೂ ಅವರು ಹೇಳಲು ಸಾಧ್ಯವೇ ಆಗಬಾರದು, ಏಕೆಂದರೆ ರಾಮನಿಗೆ ತನ್ನ ಹೆಸರೆಂದರೆ ಅಷ್ಟು ಪ್ರಿಯ. ನಿಜವಾಗಿ ರಾಮನಿಗೆ ತನ್ನ ಹೆಸರೇ ಅಷ್ಟು ಪ್ರಿಯವಾಗಿದ್ದರೆ ಆತ ಎಂಥ ಸ್ವಾರ್ಥಿ ಇರಬಹುದು, ಎಂಥ ಅಹಂಕಾರಿ ಇರಬಹುದು? ದೇವರು ಮನುಷ್ಯನನ್ನು ತನ್ನಂತೆ ಸೃಷ್ಟಿಸಿದ ಎಂದು ಹೇಳಲಾಗುತ್ತದೆ, ಆದರೆ ನನಗೆ ಹಾಗನ್ನಿಸುವುದಿಲ್ಲ. ಮನುಷ್ಯರು ತಮ್ಮ ದೇವರುಗಳನ್ನು ತಮಗೆ ಬೇಕಾದಂತೆ ಸೃಷ್ಟಿಸಿಕೊಂಡಿದ್ದಾರೆ. ನಮಗೆ ಇಂಥ ದೇವರೇ ಬೇಕು, ನಾವು ಈ ದೇವರ ಹೆಸರನ್ನೇ ಜಪಿಸುತ್ತಿರುತ್ತೇವೆ, ಅದರಿಂದ ಆತ ಉಬ್ಬಿ ಹೋಗುತ್ತಾನೆ. ಆಗ ನಾವು ತಪ್ಪೇ ಮಾಡಲಿ ಸರಿಯೇ ಮಾಡಲಿ, ಆತ ನಮಗೆ ಬೇಕಾದ್ದೆಲ್ಲ ಕೊಡುತ್ತಾನೆ, ನಾವು ಇಂಥ ದೇವರನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇವೆ. ಇದೆಲ್ಲ ನಮ್ಮ ಕಲ್ಪನೆ, ನಮ್ಮದೇ ಸೃಷ್ಟಿ. ಉದಾಹರಣೆಗೆ, ಒಬ್ಬ ಹುಚ್ಚಗೋಯಂಕನಿಗೆ ತನ್ನ ಹೆಸರೆಂದರೆ ಬಹಳ ಪ್ರಿಯ. ಪ್ರತಿದಿನ ಜನರು ರೇಡಿಯೋದಲ್ಲಿ ಗೋಯಂಕ 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 ಎನ್ನಬೇಕು, ಟಿವಿಯಲ್ಲಿ ಗೋಯಂಕ ಗೋಯಂಕ, ಪತ್ರಿಕೆಗಳಲ್ಲಿ ಗೋಯಂಕ ಗೋಯಂಕ ಎನ್ನಬೇಕು, ಮತ್ತು ಜನ ಗೋಯಂಕನ ದೇವಸ್ಥಾನ ಕಟ್ಟಬೇಕು, ವಿಗ್ರಹಗಳನ್ನು ನಿಲ್ಲಿಸಬೇಕು, ಮತ್ತು ಜನ ಅರೆಗೋಯಂಕ ಅರೆಗೋಯಂಕ ಎಂದು ಹಾಡುತ್ತಾ ಕುಣಿಯಬೇಕು. ಈಗ ಗೋಯಂಕ ಉಬ್ಬಿ ಹೋಗುತ್ತಾನೆ. ಆಹಾ, ಅದ್ಭುತ! ಇಂಥ ಹುಚ್ಚ ಗೋಯಂಕ, ಇಂಥವನು ದೇವರ ಸೃಷ್ಟಿ ಮಾಡಿದರೆ ತನ್ನ ಹೆಸರನ್ನು ಕೇಳಿ ಉಬ್ಬುವ ದೇವರನ್ನೇ ಸೃಷ್ಟಿಸಿಕೊಳ್ಳುತ್ತಾನೆ. ನಾವು ಮಾಡುತ್ತಿರುವುದಾದರೂ ಏನು? ಬಡಪಾಯಿ ದೇವರು, ಬಡಪಾಯಿ ದೇವರು ನಿಜವಾಗಿ ಇದ್ದರೆ ನಾವು ಆತನನ್ನು ಎಷ್ಟು ಕೆಳಮಟ್ಟಕ್ಕೆ ತಂದುಬಿಟ್ಟಿದ್ದೇವೆ. ಭಕ್ತಿ ಕುರುಡು ಭಕ್ತಿಯಾದಾಗ ಇದೇ ಆಗುವುದು. ದೇವರ ಸದ್ಗುಣಗಳಿಂದ ಪ್ರೇರಣೆ ಪಡೆಯಲು ನಾವು ಮರೆತು ಬಿಡುತ್ತೇವೆ, ಮತ್ತು ಈ ಪ್ರೇರಣೆಯಿಂದ ನಮ್ಮಲ್ಲಿ ಅದೇ ಗುಣಗಳನ್ನು ಬೆಳೆಸಿಕೊಳ್ಳಲು ಮರೆಯುತ್ತೇವೆ. ಇಂಥ ಭಕ್ತಿ ಅಪಾಯಕಾರಿಯಾಗುತ್ತದೆ. ಯಾರಾದರೂ ನಾನು ಯೇಸುಕ್ರಿಸ್ತನ ಭಕ್ತ ಎಂದರೆ ಎಂಥ ಒಳ್ಳೆಯ ಸಂಗತಿ! ಎಂಥ ಸಂತಪುರುಷ ಆತ! ಸಂತರ ರಾಜ ಅವ. ಅಂಥ ಸತ್ಪುರುಷ! ಯಾರಾದರೂ ನಿಜವಾಗಿ ಸತ್ಪುರುಷನೇ ಅಲ್ಲವೇ ಎಂದು ತಿಳಿಯಲು ಸಾಯುವಾಗ ಅವನ ಮನೋಸ್ಥಿತಿ ಹೇಗಿತ್ತು ಎಂದು ತಿಳಿಯುವುದೇ ನಿಜವಾದ ಅಳತೆಗೋಲು. ಈತನ ಮನಸ್ಥಿತಿ ಹೇಗಿತ್ತು ನೋಡಿ! ಆತನಿಗೆ ಚಿತ್ರಹಿಂಸೆ ಕೊಡಲಾಗಿತ್ತು, ಶಿಲುಬೆಗೆ ಏರಿಸಲು ಸಿದ್ಧತೆಯಾಗಿತ್ತು. ಹೀಗೆ ಹಿಂಸಿಸುತ್ತಿರುವವರ ಬಗೆಗೆ ಆತನಿಗೆ ಎಳ್ಳಷ್ಟು ದ್ವೇಷವೇ, ಸಿಟ್ಟೆ, ರೋಷವೇ ಇರಲಿಲ್ಲ. ಬರೀ ಮೈತ್ರಿ, ಬರೀ ಕರುಣೆ, ಬರೀ ಪ್ರೀತಿ. ಪಾಪ, ಅವರಿಗೆ ತಾವು ಏನು ಮಾಡುತ್ತಿದ್ದೇವೆಂದು ತಿಳಿಯದು. ಅವರು ಅಜ್ಞರು. ಅವರಿಗೆ ಈ ಪಾಪಕ್ಕೆ ಯಾವ ಶಿಕ್ಷೆಯೂ ಆಗುವುದು ಬೇಡ. ಪಾಪ, ಅವರಿಗೆ ಏನೂ ತಿಳಿಯದು ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದ ಅವನು. ಬರೀ ಮೈತ್ರಿ, ಬರೀ ಕರುಣೆ, ನಿಜವಾದ ಸಂತಪುರುಷ! ಯಾರಾದರೂ ನಾನು ಇಂಥ ಏಸು ಕ್ರಿಸ್ತನ ಭಕ್ತನೆನ್ನುಕೊಳ್ಳುವವ? ಸ್ವಲ್ಪವಾದರೂ ಪ್ರೀತಿ, ಕರುಣೆ, ಇತರರ ಬಗ್ಗೆ ಸದ್ಭಾವನೆ ಬೆಳೆಸಿಕೊಳ್ಳಲಿಲ್ಲವೆಂದರೆ ಇಂಥ ಭಕ್ತಿ ಕುರುಡು ಭಕ್ತಿ. ಕೆಲವರು ಬಂದು ನನ್ನ ಬಳಿ ಹೇಳುತ್ತಾರೆ, ನಾನೊಬ್ಬ ಏಸುವಿನ ಅನುಯಾಯಿ, ಭಕ್ತ, ಏಕೆಂದರೆ ನಾನು ಏಸುವನ್ನು ದೇವರ ಮಗನೆಂದು ನಂಬುತ್ತೇನೆ, ಆತ ದೇವರ ಮಗನೇ ಆಗಿದ್ದ ಎಂದ ಮಾತ್ರಕ್ಕೆ ಏನಾಯಿತು? ಎಂದರೆ ಅವನಿಗೆ ನಿಮ್ಮಿಂದ ಪ್ರಮಾಣಪತ್ರ ಬೇಕೇನು? ನನಗೆ ದೇವರ ಮಗ ಎನ್ನುವ ಯೋಗ್ಯತಾ ಪತ್ರ ಕೊಟ್ಟಿದ್ದಾರೆ ಎಂದು ಅವನಿಗೆ ಬಹಳ ಸಂತೋಷವಾಗುವುದೇನು? ಇಂಥ ಒಬ್ಬ ಕ್ರಿಸ್ತ ಇರುವನೇನು? ನಾವು ಹುಚ್ಚರು ಅಷ್ಟೆ. ನಾವು ಮಾಡುತ್ತಿರುವುದಾದರೂ ಏನು? ಆತ ದೇವರ ಮಗ ಎಂಬುವುದರಲ್ಲಿ ಏನು ಸಂದೇಹ ಇದೆ? ಆತ ದೇವರ ಮಗನೇ ಆಗಿದ್ದ. ನಿಜ ಹೇಳಬೇಕೆಂದರೆ ದೇವರು ಎಂದರೇನು? ಸತ್ಯವೇ ದೇವರು. ಪ್ರೇಮ ಅಥವಾ ಪ್ರೀತಿಯೇ ದೇವರು, ದಯೆಯೇ ದೇವರು, ಶುದ್ಧತೆಯೇ ದೇವರು. ಈತ ಸತ್ಯದ, ಪ್ರೀತಿಯ, ದಯೆಯ, ಶುದ್ಧತೆಯ ಸಾಕಾರ ಮೂರ್ತಿಯಾಗಿದ್ದ. ಈತ ದೇವರ ಮಗನೇ. ಈ ಸದ್ಗುಣಗಳು ಮುಖ್ಯವಾದವು. ಈ ಗುಣಗಳನ್ನು ನಾವು ಬೆಳೆಸಿಕೊಳ್ಳಲು ಶ್ರಮಿಸಿದರೆ ನಿಜ, ನಾವು ನಿಜವಾಗಿ ಕ್ರಿಸ್ತನ ಭಕ್ತರು. ಇಲ್ಲದಿದ್ದರೆ ಇಲ್ಲ. ಆಗ ಈ ಭಕ್ತಿ ಕುರುಡು ಭಕ್ತಿಯಾಗುತ್ತದೆ, ಈ ಶ್ರದ್ಧೆ ಅಂಧಶ್ರದ್ಧೆಯಾಗುತ್ತದೆ. ಇದು ನಿಷ್ಫಲ, ಇದರಿಂದೇನೂ ಪ್ರಯೋಜನವಿಲ್ಲ. ಯಾರಾದರೂ ತಮ್ಮನ್ನು ಬುದ್ಧನ ಅನುಯಾಯಿ, ಭಕ್ತ ಎಂದರೆ ಅದ್ಭುತ. ಬುದ್ಧನ ಭಕ್ತನಾಗುವುದು, ಬುದ್ಧನ ಬಗೆಗೆ ಶ್ರದ್ಧೆ ಇಡುವುದು, ಈ ಸಂಪೂರ್ಣ ಜ್ಞಾನಿಯ ಬಗ್ಗೆ, ಈ ಮುಕ್ತನ ಬಗ್ಗೆ ಭಕ್ತಿ ತಾಳುವುದು ಭಾಗ್ಯದ ಸಂಗತಿ. ಆದರೆ ಯಥಾಪ್ರಕಾರ ಭಕ್ತಿ ಕುರುಡು ಭಕ್ತಿಯಾದರೆ, ಬೆಳಿಗ್ಗೆ ಎದ್ದು ಕೈ ಮುಗಿಯುತ್ತಾ ಬುದ್ಧಂ ಶರಣಂ ಗಚ್ಚಾಮಿ, ನಾನು ಬುದ್ಧನಲ್ಲಿ ಶರಣು ಹೋಗುತ್ತೇನೆ, ನಾನು ಬುದ್ಧನಲ್ಲಿ ಶರಣು ಹೋಗುತ್ತೇನೆ, ನಾನು ಬುದ್ಧನಲ್ಲಿ ಶರಣು ಹೋಗುತ್ತೇನೆ, ಹೀಗೆ ಮೂರು ಬಾರಿ ಬುದ್ಧನಿಗೆ ಶರಣು ಹೇಳಿಯಾಯಿತು. ಇನ್ನು ಇಡೀ ದಿನ ನಾನು ಮನಸ್ಸಿಗೆ ಬಂದದ್ದನ್ನು ಮಾಡಬಹುದು, ನನಗೆ ಬೇಕಾದದ್ದನ್ನು ಮಾಡುವ ಸ್ವಾತಂತ್ರ್ಯ ಇದೆ. ನಾನು ಬುದ್ಧನಲ್ಲಿ ಶರಣು ಹೋದದ್ದಾದರೂ ಏತಕ್ಕೆ? ಆತ ನನ್ನನ್ನು ಮುಕ್ತನನ್ನಾಗಿ ಮಾಡಲಿ ಎಂದು ತಾನೇ. ನಾನು ಎಷ್ಟೇ ತಪ್ಪು ಮಾಡಿದರೂ ಅವನು ನನಗೆ ಮುಕ್ತಿ ಕೊಡಬೇಕು, ಇಲ್ಲದಿದ್ದರೆ ನಾನೇಕೆ ಬುದ್ಧನಿಗೆ ಶರಣು ಹೋಗಬೇಕಿತ್ತು? ಹೀಗೆಂದರೆ ಹುಚ್ಚುತನ ಇದು. ಬುದ್ಧ ಯಾರನ್ನಾದರೂ ತನ್ನಲ್ಲಿ ಶರಣು ಹೋಗೆಂದು ಯಾವ ಅರ್ಥದಲ್ಲಿ ಹೇಳಿದ ಎಂದು ಅವರು ತಿಳಿದುಕೊಂಡಿಲ್ಲವೆಂದಾಯಿತು. ಬುದ್ಧನ ಗುಣಕ್ಕೆ, ಬುದ್ಧನಲ್ಲಿರುವ ಜ್ಞಾನಕ್ಕೆ, ಬೋಧಿಗೆ ಶರಣು ಹೋಗಬೇಕು. ಬೋಧಿಗೆ ಶರಣು ಹೋಗಬೇಕೆಂದರೆ ನಮ್ಮಲ್ಲಿ ಬೋಧಿಯನ್ನು, ಜ್ಞಾನವನ್ನು ಬೆಳೆಸುವುದು ಎಂದರ್ಥ. ನಮ್ಮದೇ ಜ್ಞಾನ, ನಮ್ಮದೇ ಬೋಧಿ ನಮಗೆ ನಿಜವಾದ ರಕ್ಷಣೆಯನ್ನು ಕೊಡಲು ಸಾಧ್ಯ, ಬೇರೆ ಯಾರದ್ದೂ ಅಲ್ಲ. ಅದೊಂದೇ ನಮ್ಮನ್ನು ಕಾಪಾಡಲು ಸಾಧ್ಯ, ಇತರರ ಬೋಧಿಯಲ್ಲ. ನಾವು ನಮ್ಮ ಜ್ಞಾನದ ಶರಣು ಹೋಗಬೇಕು, ನಾವು ಈ ಗುಣವನ್ನು ಬೆಳೆಸಿಕೊಳ್ಳಬೇಕು. ಆಗ ನಿಜ, ನಾನು ಬುದ್ಧನಲ್ಲಿ ಶರಣು ಹೋಗುತ್ತೇನೆ ಎಂದು ಹೇಳುವುದರಲ್ಲಿ ಒಂದು ಉದ್ದೇಶವಿದೆ. ಇಲ್ಲದಿದ್ದರೆ ಇದು ಕೇವಲ ಅಂಧಶ್ರದ್ಧೆಯೇ ಆಗುತ್ತದೆ. ಜನ ಯಾವುದೇ ಜಾತಿಗೆ ಸೇರಿರಬಹುದು, ಯಾವುದೇ ಧರ್ಮಕ್ಕೆ ಸೇರಿರಬಹುದು, ಅದರಿಂದಲೂ ವ್ಯತ್ಯಾಸವಾಗುವುದಿಲ್ಲ. ಯಾವುದೇ ದೇಶದವರಿರಬಹುದು, ಅದರಿಂದಲೂ ಏನೂ ವ್ಯತ್ಯಾಸವಾಗುವುದಿಲ್ಲ. ಹೆಣ್ಣಿರಬಹುದು, ಗಂಡಿರಬಹುದು, ಅದರಿಂದಲೂ ಏನೂ ವ್ಯತ್ಯಾಸವಾಗುವುದಿಲ್ಲ. ದುಃಖ ಎಲ್ಲೆಲ್ಲೂ ಇದೆ. ಬುದ್ಧನ ಬೋಧಿ ಎಂದರೆ ಆತ ಒಂದು ಮಾರ್ಗವನ್ನು ಕೊಟ್ಟ. ಆತ ತನ್ನ ಜ್ಞಾನೋದಯದ ಫಲವಾಗಿ ಮಾರ್ಗವನ್ನು ಕಂಡುಕೊಂಡ, ಸಮ್ಯಕ್ ಸಂಬುದ್ಧನಾದ ಮತ್ತು ಪೂರ್ಣ ಕರುಣೆಯಿಂದ ಈ ಮಾರ್ಗವನ್ನು ಹುಡುಕಿಕೊಟ್ಟ. ನಾವು ಈ ಮಾರ್ಗದಲ್ಲಿ ನಡೆಯದಿದ್ದರೆ ಇದು ನಿಜವಾದ ಭಕ್ತಿಯಲ್ಲ, ಇದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಸಮ್ಯಕ್ ಸಂಬುದ್ಧನಿಗೆ ಹೇಗೆ ಗೌರವ ತೋರಿಸಬೇಕೆಂದು ಆತ ನಮಗೆ ಹೇಳಿಕೊಟ್ಟಿದ್ದಾನೆ. ಬುದ್ಧ ಎಂಬುದು ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಸಂಪೂರ್ಣ ಜ್ಞಾನಿಯೊಬ್ಬನ ಗುಣ. ಯಾರಾದರೂ ಬುದ್ಧರಾಗಬಹುದು, ಕೇವಲ ಗೌತಮ ಮಾತ್ರ ಅಲ್ಲ. ಸಂಬುದ್ಧನಾಗುವುದು ಒಬ್ಬ ವ್ಯಕ್ತಿಯ ಗುತ್ತಿಗೆಯಲ್ಲ. ಆತ ಹೇಳುತ್ತಲೇ ಇದ್ದ, ನನಗಿಂತಲೂ ಮೊದಲು ಲೆಕ್ಕವಿಲ್ಲದಷ್ಟು ಬುದ್ಧರು ಆಗಿ ಹೋಗಿದ್ದಾರೆ, ನನ್ನ ನಂತರವೂ ಲೆಕ್ಕವಿಲ್ಲದಷ್ಟು ಬುದ್ಧರು ಬರಲಿದ್ದಾರೆ. ಆತ ಬುದ್ಧನಿಗೆ ಹೇಗೆ ಗೌರವ ತೋರಿಸಬೇಕೆಂದು ಹೇಳಿಕೊಟ್ಟಿದ್ದಾನೆ. ಆದ್ದರಿಂದ ನೀವು ಬುದ್ಧನಿಗೆ ನಮಸ್ಕಾರ ಮಾಡುವಾಗ ಏಚ ಬುದ್ಧ ಅತೀತ ಚ ಏಚ ಬುದ್ಧ ಅನಾಗತ. ಅತೀತ ಕಳೆದು ಹೋದ ಭೂತಕಾಲದ ಎಲ್ಲ ಬುದ್ಧರು, ಅನಾಗತ ಮುಂದೆ ಬರಲಿರುವ ಎಲ್ಲ ಬುದ್ಧರು, ಪಚ್ಚುಪ್ಪನ್ನಾಚ ಏ ಬುದ್ಧ ಈಗ ಈ ವರ್ತಮಾನದಲ್ಲಿ ಇರಬಹುದಾದ ಎಲ್ಲ ಬುದ್ಧರು, ಅವರಿಗೆ ಅಹಂ ವಂದಾಮಿ ಸಬ್ಬದಾ, ನಾನು ಸದಾ ನಮಸ್ಕರಿಸುತ್ತೇನೆ. ಹಿಂದೆ ಎಷ್ಟೊಂದು ಬುದ್ಧರು ಆಗಿ ಹೋದರೋ, ಮುಂದೆ ಎಷ್ಟೊಂದು ಬುದ್ಧರು ಬರಲಿದ್ದಾರೋ, ಮತ್ತು ಈಗ ಎಷ್ಟೊಂದು ಬುದ್ಧರಿರುವರೋ ಅವರಿಗೆಲ್ಲ ವಂದಿಸುತ್ತೇನೆ. ಹೀಗಾದಾಗ ನಾವು ಯಾವ ಮತ ಪಂಥಗಳ ಬಲೆಗೂ ಸಿಕ್ಕಿಬೀಳುವುದಿಲ್ಲ. ಆಗ ನಮಗೆ ಬೋಧಿಯಲ್ಲಿ, ಜ್ಞಾನದಲ್ಲಿ, ಈ ಜ್ಞಾನವನ್ನು ನಮ್ಮಲ್ಲೇ ಬೆಳೆಸಿಕೊಳ್ಳುವಲ್ಲಿ ಪ್ರೇರಣೆ ಸಿಕ್ಕುತ್ತದೆ, ಪ್ರೋತ್ಸಾಹ ಸಿಕ್ಕುತ್ತದೆ. ಬುದ್ಧನಿಗೆ ಕೃತಜ್ಞತೆಯನ್ನು ತೋರಿಸುವ ಬಗೆ ಹೇಗೆಂಬುದನ್ನು ಆತನೇ ವಿವರಿಸಿದ್ದಾನೆ. ಯಾವಾಗ ನೀವು ಬುದ್ಧನಿಗೆ ವಂದಿಸಬೇಕಾದರೂ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ, ನಮೋ ತಸ್ಸ, ಈ ಗುಣಗಳಿರುವ ಯಾರೇ ಇರಲಿ, ಅವರಿಗೆ ನಾನು ವಂದಿಸುತ್ತೇನೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಯಾರು ಪೂರ್ಣ ವಿಮುಕ್ತರಾಗಿದ್ದಾರೋ, ಸಂಪೂರ್ಣ ಜ್ಞಾನಿಯಾಗಿದ್ದಾರೋ, ತಮ್ಮದೇ ಪರಿಶ್ರಮದಿಂದ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ, ಅಂಥ ವ್ಯಕ್ತಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಪೂಜೆ ಮಾಡುತ್ತೀರಿ, ಗೌರವ ಸಲ್ಲಿಸುತ್ತೀರಿ. ಒಂದು ಬಗೆಯ ಪೂಜೆಯನ್ನು ಸಾಮಿಷ ಪೂಜೆ ಎನ್ನುತ್ತಾರೆ. ಬುದ್ಧನ ವಿಗ್ರಹವಿಟ್ಟು ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ನಮಸ್ಕರಿಸುವುದು, ನಾನು ಬುದ್ಧನ ಪೂಜೆ ಮಾಡಿದೆ ಎನ್ನುವುದು. ನಿಜವಾದ ಪೂಜೆ ಇದಲ್ಲ, ನಿರಾಮಿಷ ಪೂಜೆ. ನಿರಾಮಿಷ ಪೂಜೆ ಎಂದರೇನು? ಶುದ್ಧ ಪೂಜೆ. ಇದಕ್ಕೇ ಆತ ಹೇಳಿದ, ಧಮ್ಮಾನುಧಮ್ಮ ಪಟಿಪತ್ತಿಯ ಬುದ್ಧಂ ಪೂಜೇಮಿ. ನಾನು ಬುದ್ಧನಿಗೆ ಪೂಜೆ ಸಲ್ಲಿಸಿದೆ ಎಂದರೆ, ಬುದ್ಧನು ಕೊಟ್ಟಿರುವ ಇಂಥ ಧರ್ಮದ ಮಾರ್ಗದಲ್ಲಿ ಸ್ಥೂಲತಮ ಸತ್ಯದಿಂದ ಸೂಕ್ಷ್ಮತಮದವರೆಗೆ ನಡೆಯುತ್ತೇನೆ ಎಂದರ್ಥ. ಶೀಲದಿಂದ ಆರಂಭಿಸುತ್ತೀರಿ, ಇದು ಧರ್ಮದ ಸ್ಥೂಲತಮ ಅತಿ ದಪ್ಪ ದಪ್ಪ ಅಂಗ, ಮತ್ತು ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾದ ಸಮಾಧಿಯ ಕಡೆ ಮುಂದುವರಿಯುತ್ತೀರಿ. ನಂತರ ನೀವು ಪ್ರಜ್ಞೆಯತ್ತ ಮುಂದುವರಿಯುತ್ತೀರಿ, ಇದು ಇನ್ನೂ ಸೂಕ್ಷ್ಮವಾದ ಧರ್ಮದ ಅಂಗ. ಇದನ್ನೂ ದಾಟುತ್ತೀರಿ ಮತ್ತು ನಿರ್ವಾಣದ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಿ. ಇದು ಅತ್ಯಂತ ಸೂಕ್ಷ್ಮವಾದ ಪರಮಾರ್ಥ ಸತ್ಯವನ್ನು ಅರಿಯುವುದಾಗಿದೆ. ಹೇಗೆ ನೀವು ಬುದ್ಧನಿಗೆ ಪೂಜೆ ಸಲ್ಲಿಸಬೇಕು? ಧಮ್ಮಾನುಧಮ್ಮ ಪಟಿಪತ್ಯ ಬುದ್ಧಂ ಪೂಜೇಮಿ. ಬುದ್ಧನ ಬೋಧನೆ ಎಂದರೆ ಧರ್ಮವು ಸರಿಯಾಗಿ ಅರ್ಥವಾಗಬೇಕು. ಯಾರ ಬಗೆಗಾದರೂ ಗೌರವ ತೋರಿಸುವುದೆಂದರೆ, ಯಾರ ಬಗೆಗಾದರೂ ಭಕ್ತಿ ಭಾವ ಹೊಂದುವುದೆಂದರೆ, ಇದು ಅಂಧಭಕ್ತಿ ಆಗಬಾರದು. ಹಾಗೇನಾದರೂ ಆದರೆ ಅದರಿಂದೇನೂ ಪ್ರಯೋಜನವಾಗುವುದಿಲ್ಲ. ಇದೇ ರೀತಿ ಬುದ್ಧನ ಬಗ್ಗೆ ಗೌರವವಿದ್ದರೆ ಬುದ್ಧನಲ್ಲಿರುವ ಅಮೂಲ್ಯ ಗುಣಗಳನ್ನು ನೆನಪಿಗೆ ತಂದುಕೊಳ್ಳುತ್ತಿರಬೇಕು. ಬುದ್ಧನ ಗುಣಗಳೆಂದರೆ ಯಾವುವು? ಇವು ಬುದ್ಧನ ಗುಣಗಳು. ಇತಿ ಪಿಸೋ ಭಗವಾ ಅರ್ಹಂ ಸಮ್ಮಾ ಸಂಬುದ್ಧೋ ವಿಜ್ಜಾಚರಣ ಸಂಪನ್ನೋ ಸುಗತೋ ಲೋಕವಿದು ಅನುತ್ತರೋ ಪುರಿಸಧಮ್ಮಸಾರಥಿ ಸತ್ಥಾದೇವ ಮನುಸ್ಸಾನಂ ಬುದ್ಧೋ ಭಗವಾತಿ. ಇತಿ ಪಿಸೋ ಭಗವಾ, ಈತ ಒಬ್ಬ ಭಗವಾನ್. ಭಗವಾನ್ ಎಂದರೆ ಯಾರು? ಈ 2,500 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಈ ಶಬ್ದದ ಅರ್ಥ ಲುಪ್ತವಾಗಿ ಹೋಗಿದೆ. ಇತ್ತೀಚೆಗೆ ಮಳೆಗಾಲದ ಕಪ್ಪೆಗಳಂತೆ ಎಲ್ಲೆಲ್ಲೂ ಭಗವಾನರು ಹುಟ್ಟಿಕೊಂಡಿದ್ದಾರೆ. ಎಲ್ಲರೂ ತಮ್ಮನ್ನು ತಾವು ಭಗವಾನ್ ಎಂದುಕೊಳ್ಳುತ್ತಾರೆ. ಹಾಗೆಂದರೆ ಭಗವಾನ್ ಎಂದರೆ ಯಾರು? 2,500 ವರ್ಷಗಳ ಹಿಂದೆ ಯಾರು ಭಗವಾನ್ ಎನ್ನಿಸಿಕೊಳ್ಳುತ್ತಿದ್ದರು? ಭಗ್ಗರಾಗೋತಿ ಭಗವಾ, ಭಗ್ಗ ದೋಸೋತಿ ಭಗವಾ, ಭಗ್ಗ ಮೋಹೋತಿ ಭಗವಾ. ಎಲ್ಲ ಬಗೆಯ ರಾಗದ ತೃಷ್ಣೆಯನ್ನು ಭಗ್ನ ಮಾಡಿಬಿಟ್ಟವ, ಸುಟ್ಟು ಹಾಕಿಬಿಟ್ಟವ. ಎಲ್ಲ ದ್ವೇಷದ ತೃಷ್ಣೆಯನ್ನು ಸುಟ್ಟು ಹಾಕಿಬಿಟ್ಟವ, ಮತ್ತು ಎಲ್ಲ ಅಜ್ಞಾನದ ಮೋಹದ ಭ್ರಮೆಯ ಭ್ರಾಂತಿಯನ್ನು ಸುಟ್ಟು ಹಾಕಿಬಿಟ್ಟವ, ಮತ್ತು ಪೂರ್ಣ ಬಿಡುಗಡೆಯ ಮುಕ್ತಿಯ ವೈಭವದಲ್ಲಿ ಬೆಳಗುವಂಥವ ಭಗವಾನ್ ಎನ್ನಿಸಿಕೊಳ್ಳುತ್ತಿದ್ದ. ಈ ಎಲ್ಲ ಅಶುದ್ಧತೆಗಳನ್ನು ಬೇರು ಸಹಿತ ಕಿತ್ತು ಹಾಕದೆ ತನ್ನನ್ನು ತಾನು ಭಗವಾನ್ ಎಂದು ಕರೆದುಕೊಳ್ಳುವುದು ಅಪರಾಧ. ಬುದ್ಧ ಒಬ್ಬ ಭಗವಾನ್. ಇಂಥವರನ್ನು ನೋಡಿದರೆ ಈ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಪ್ರೇರಣೆ ಆಗುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ನೀವು ರಾಗದಿಂದ ಆಸೆಗಳಿಂದ ಬಿಡುಗಡೆ ಪಡೆಯುತ್ತಿದ್ದೀರಿ, ದ್ವೇಷಭಾವನೆಗಳಿಂದ ಮುಕ್ತರಾಗುತ್ತಿದ್ದೀರಿ, ಮೋಹದ ಅಜ್ಞಾನದ ದೌರ್ಬಲ್ಯಗಳಿಂದ ಬಿಡುಗಡೆ ಪಡೆಯುತ್ತಿದ್ದೀರಿ ಎಂದರೆ ನೀವು ನಿಜವಾದ ಅರ್ಥದಲ್ಲಿ ಬುದ್ಧನಿಗೆ ಗೌರವ ತೋರಿಸುತ್ತಿದ್ದೀರಿ, ನಿಜವಾಗಿ ಭಕ್ತಿ ಭಾವ ಹೊಂದಿದ್ದೀರಿ ಎಂದು ಅರ್ಥವಾಗುತ್ತದೆ. ಅರಿಹಂ, ಮತ್ತೆ ಭಾರತದ ಹಿಂದಿನ ಭಾಷೆಯಲ್ಲಿ ಅರಿ ಎಂದರೆ ಶತ್ರುಗಳು, ಹಂ ಎಂದರೆ ಕೊಂದವನು, ಎಂದರೆ ಯಾರು ಎಲ್ಲ ಶತ್ರುಗಳನ್ನು ಕೊಂದಿದ್ದಾನೋ ಅವನು. ಓ, ಅಹಿಂಸೆಯ ಸಾಕಾರ ರೂಪನಾದ ವ್ಯಕ್ತಿ ಯಾರನ್ನಾದರೂ ಹೇಗೆ ಕೊಲ್ಲುತ್ತಾನೆ? ಆದರೂ ಆತ ತನ್ನ ಎಲ್ಲ ಶತ್ರುಗಳನ್ನು ಕೊಂದಿದ್ದಾನೆ. ಎಂದರೆ ನಮ್ಮ ಶತ್ರುಗಳು ಯಾರು? ಹೊರಗಿನವರು ಯಾರೂ ಅಲ್ಲ, ಹೊರಗಿನವರು ಯಾರೂ ನಮ್ಮ ಶತ್ರುಗಳಲ್ಲ, ನಮ್ಮದೇ ವಿಕಾರಗಳು ನಮ್ಮ ಶತ್ರುಗಳು. ಹೀಗೆ ಯಾರು ಎಲ್ಲ ಮನೋವಿಕಾರಗಳನ್ನು ಕೊಂದು ಕಲ್ಮಶದ ಸೋಂಕನ್ನು ಉಳಿಸಿಕೊಂಡಿಲ್ಲವೋ ಆತ ಅರಿಹಂತನಾಗಿದ್ದಾನೆ, ಆತ ಎಲ್ಲ ಶತ್ರುಗಳನ್ನು ಧ್ವಂಸ ಮಾಡಿದ್ದಾನೆ. ಸಮ್ಮ ಸಂಬುದ್ಧೋ, ತನ್ನದೇ ಪರಿಶ್ರಮದಿಂದ ಈತ ಜ್ಞಾನವನ್ನು ಪಡೆದಿದ್ದಾನೆ. ಪ್ರತಿಯೊಬ್ಬರೂ ತಮ್ಮದೇ ಪರಿಶ್ರಮದಿಂದ, ದುಡಿಮೆಯಿಂದ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಯಾರಾದರೂ ತಾವು ಕಷ್ಟಪಡಲು ಬಯಸದೆ ಯಾವುದೋ ಅದೃಶ್ಯ ಶಕ್ತಿಯು, ಯಾವುದೋ ಅಲೌಕಿಕ ಶಕ್ತಿಯು ತಮಗೆ ಜ್ಞಾನವನ್ನು ಕರುಣಿಸುವುದೆಂದು ನಿರೀಕ್ಷಿಸಿದರೆ ಅವರು ಬುದ್ಧನನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ. ಪ್ರತಿಯೊಬ್ಬರೂ ತಮ್ಮ ವಿಮೋಚನೆಗಾಗಿ ತಾವೇ ದುಡಿಯಬೇಕು, ತಮ್ಮ ಪರಿಶ್ರಮದಿಂದಲೇ ಮುಕ್ತರಾಗಬೇಕು, ಬೋಧಿ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇತಿ ಪಿಸೋ ಭಗವಾ ಅರಿಹಂ ಸಮ್ಮಾ ಸಂಬುದ್ಧೋ ವಿಜ್ಜಾಚರಣ ಸಂಪನ್ನೋ, ವಿದ್ಯೆಯಲ್ಲೂ ಮತ್ತು ಆಚರಣೆಯಲ್ಲೂ ಪರಿಪೂರ್ಣನಾಗಿದ್ದಾನೆ, ಎಂದರೆ ಸಾಧನೆಯಲ್ಲೂ ಮತ್ತು ಅದರ ತತ್ವಶಾಸ್ತ್ರದಲ್ಲೂ ಪರಿಪೂರ್ಣನಾಗಿದ್ದಾನೆ. ಧರ್ಮವನ್ನು ಅದರ ಪೂರ್ಣ ರೂಪದಲ್ಲಿ ತುತ್ತ ತುದಿಯವರೆಗೆ ಬಲ್ಲವನಾಗಿದ್ದಾನೆ. ವಿದ್ಯಾ ಜ್ಞಾನ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಇದು ಬುದ್ಧನ ಒಂದು ಗುಣ. ಯಥಾವಾದಿ ತಥಾಕಾರಿ, ಯಥಾಕಾರಿ ತಥಾವಾದಿ, ಆತ ಏನನ್ನು ಆಡುತ್ತಾನೋ ಅದನ್ನು ಜೀವನದಲ್ಲಿ ಮಾಡುತ್ತಾನೆ. ಆತ ಏನನ್ನು ಮಾಡುತ್ತಾನೋ ಅಷ್ಟನ್ನೇ ಆಡುತ್ತಾನೆ. ಅದಕ್ಕೆ ಆತನನ್ನು ತಥಾಗತ ಎನ್ನುವುದು. ತನ್ನ ವ್ಯಕ್ತಿಗತ ಅನುಭವದೊಂದಿಗೆ ಧರ್ಮ ಮಾರ್ಗದಲ್ಲಿ ನಡೆದಿದ್ದಾನೆ. ಸತ್ಯವನ್ನು ಎಲ್ಲ ಹಂತದಲ್ಲೂ ಅನುಭವಕ್ಕೆ ತಂದುಕೊಳ್ಳುತ್ತಾ ಪರಮಾರ್ಥ ಸತ್ಯದ ಗುರಿಯನ್ನು ಮುಟ್ಟಿದ್ದಾನೆ. ನಾವು ನಮ್ಮನ್ನು ಬುದ್ಧನ ಭಕ್ತರೆಂದು, ಶಿಷ್ಯರೆಂದು ಕರೆದುಕೊಂಡರೆ ನಾವು ಇದೇ ಮಾರ್ಗವನ್ನು ಅನುಸರಿಸಬೇಕು. ಹೆಜ್ಜೆ ಹೆಜ್ಜೆಗೂ ಸತ್ಯದ ಜೊತೆಗೆ, ಯಥಾರ್ಥತೆಯ ಜೊತೆಗೆ ಇರಬೇಕು. ವಿಜ್ಜಾ ಚರಣ ಸಂಪನ್ನೋ ಸುಗತೋ, ಈತ ಇಟ್ಟ ಎಲ್ಲ ಹೆಜ್ಜೆಯು ಸರಿಯಾದ ಹೆಜ್ಜೆಯಾಗಿದೆ. ತನ್ನ ದೇಹದಿಂದಾಗಲಿ, ವಾಣಿಯಿಂದಾಗಲಿ, ಅಥವಾ ಮನಸ್ಸಿನಿಂದಲೇ ಆಗಲಿ, ಆತ ಬೇರೆಯವರಿಗೆ ಹಾನಿಯಾಗುವಂಥ ಯಾವ ಕೆಲಸವನ್ನೂ ಮಾಡಲಾರ. ನಾವು ನಮ್ಮಲ್ಲಿ ಇದೇ ಗುಣವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಮ್ಮ ಪ್ರತಿ ಹೆಜ್ಜೆಯು, ನಮ್ಮ ಎಲ್ಲ ಕೆಲಸಗಳು ಇತರರ ಒಳಿತಿಗಾಗಿಯೇ ಇರಬೇಕು. ಯಾರಿಗೂ ಯಾವುದೇ ಹಾನಿಯನ್ನು ಮಾಡದೆ ಇರುವಂತಹದಾಗಿರಬೇಕು. ಲೋಕವಿದು, ತನ್ನ ಶರೀರದ ಚೌಕಟ್ಟಿನೊಳಗೆ ಇಡೀ ಲೋಕಗಳ, ಇಡೀ ವಿಶ್ವದ ಬಗೆಗಿನ ಸತ್ಯವನ್ನು ಅರಿತುಕೊಂಡವ. ನಾವೂ ಸಹ ಇದೇ ಶರೀರದ ಚೌಕಟ್ಟಿನೊಳಗೆ ಇಡೀ ಜಗತ್ತಿನ ಬಗೆಗಿನ ಸತ್ಯವನ್ನು ಅರಿಯಲು ಕೆಲಸದಲ್ಲಿ ತೊಡಗೋಣ. ಆತ ತನ್ನ ಜೀವಮಾನವಿಡೀ ಅಸೀಮ ಕರುಣೆಯಿಂದ ಜನರ ಸೇವೆ ಮಾಡುತ್ತಲೇ, ಜನರಿಗೆ ಉಪಕಾರ ಮಾಡುತ್ತಲೇ ಇದ್ದ. ಆತನಿಗೆ ಜ್ಞಾನಪ್ರಾಪ್ತಿಯಾದಾಗ 35ನೇ ವರ್ಷ, ಮತ್ತು ಆತ ಪರಿನಿರ್ವಾಣ ಪಡೆದದ್ದು ತನ್ನ 80ನೇ ವರ್ಷ. 45 ವರ್ಷಗಳ ಕಾಲ ಹಗಲೂ ಇರುಳು ಆತ ಜನರ ಸೇವೆ ಮಾಡುತ್ತಿದ್ದ. ಜಗತ್ತಿನಾದ್ಯಂತ ದುಃಖ ಇದೆ, ಜನ ಅಪಾರ ದುಃಖದಲ್ಲಿದ್ದಾರೆ. ಆತ ಈ ಅದ್ಭುತವಾದ ಸಾಧನಾವಿಧಿಯನ್ನು ಹುಡುಕಿ ತೆಗೆದ, ಈ ಅದ್ಭುತ ಮಾರ್ಗವನ್ನು ರೂಪಿಸಿದ. ಪರಮ ಕರುಣೆಯಿಂದ ಹಗಲೂ ಇರುಳು ಜನರಿಗೆ ಹೇಳಿಕೊಡುತ್ತಲೇ ಇದ್ದ. ಆತ ನಿದ್ರಿಸುತ್ತಿದ್ದುದು ಕೇವಲ 2 ಅಥವಾ 3 ಗಂಟೆಗಳು ಮಾತ್ರ. ಅದೂ ಸಹ ತನ್ನ ಶರೀರವನ್ನು ಅರಿಯುತ್ತಾ ಪ್ರಜ್ಞೆಯೊಂದಿಗೆ ಅಡ್ಡಾಗಿರುತ್ತಿದ್ದ. ಉಳಿದೆಲ್ಲ ಸಮಯ ಆತ ಜನಸೇವೆ ಮಾಡುತ್ತಿದ್ದ, ಸೇವೆ ಮಾಡುತ್ತಿದ್ದ. ತನ್ನ ಇಡೀ ಜೀವನವನ್ನು ಜನತೆಯ ಸೇವೆಗೇ ಮೀಸಲಿಟ್ಟ. ಈಗ ಆತನ 80ನೇ ವರ್ಷ. ಇನ್ನು 3 ತಿಂಗಳಿಗೆ ನಾನು ನನ್ನ ಶರೀರವನ್ನು ಬಿಡುತ್ತೇನೆ. ಇದಕ್ಕಾಗಿ ನಾನು ಎಲ್ಲಿ ಹೋಗಬೇಕು? ಆಗ ಅವನು ಪೂರ್ವ ಭಾರತದ ಯಾವುದೋ ಸ್ಥಳದಲ್ಲಿದ್ದ. ಆತ ಉತ್ತರ ಭಾರತದ ಮಧ್ಯೆ ಇರುವ ಕುಶಿನಗರಕ್ಕೆ ಹೋಗಲು ನಿಶ್ಚಯಿಸಿ ಅಲ್ಲಿ ತಲುಪಿದ. ಆ ದಿನ ಹುಣ್ಣಿಮೆಯಾಗಿತ್ತು. ಬೆಳಗಿನ ಜಾವದ ಹೊತ್ತಿಗೆ ಬುದ್ಧ ಕೊನೆಯ ಉಸಿರು ಎಳೆಯಲಿದ್ದಾನೆ. ಮರದಡಿಯಲ್ಲಿ ಮಲಗಿದ್ದಾನೆ. ಆತನ ಪಟ್ಟಶಿಷ್ಯ ಆನಂದ ಆತನ ಸೇವೆಯಲ್ಲಿ ತೊಡಗಿದ್ದಾನೆ. ಇದ್ದಕ್ಕಿದ್ದಂತೆ ಆನಂದನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತು. ನಾಳೆ ಕೋಳಿ ಕೂಗುವ ಹೊತ್ತಿಗೆ ಇನ್ನೂ ಬುದ್ಧ ಇರುವುದಿಲ್ಲ. ಈ ಕುಶಿನಗರದಲ್ಲಿ 1000 ಮಂದಿ ಬುದ್ಧನ ಶಿಷ್ಯರಿದ್ದಾರೆ. ಆತ ಇಷ್ಟು ಹತ್ತಿರ ಬಂದಿದ್ದಾನೆ. ಆದರೂ ಈ ಹುಚ್ಚ ಆನಂದ ನಮಗೆ ಒಂದು ಮಾತು ಹೇಳಲಿಲ್ಲ. ಇಲ್ಲದಿದ್ದರೆ ನಾವು ಕೊನೆಯ ಪಕ್ಷ ಆತ ಜೀವಂತ ಇರುವಾಗ ಒಮ್ಮೆ ದರ್ಶನ ಮಾಡಿ ಬರುತ್ತಿದ್ದೆವು ಎಂದುಕೊಳ್ಳುತ್ತಾರೆ. ಇದು ನನ್ನ ಕರ್ತವ್ಯ. ನಾನು ಅವರಿಗೆ ಸುದ್ದಿ ಕೊಡಲೇಬೇಕು. ಆತ ನಗರಕ್ಕೆ ಹೋದ. ಒಬ್ಬಿಬ್ಬರಿಗಷ್ಟೇ ಸುದ್ದಿ ಹೇಳಿದ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿಬಿಟ್ಟಿತು. ಜನ ಗುಂಪು ಗುಂಪಾಗಿ ಬರತೊಡಗಿದರು. ಬಹಳ ಜನ ಬಂದರು. ನಾಳೆ ಬೆಳಗಾಗುವಾಗ ಆತ ಇರುವುದಿಲ್ಲ. ಇಂದೇ ಜೀವಂತ ಇರುವಾಗ ನಾವು ದರ್ಶನ ಮಾಡಬೇಕು. ಈ ಜನರ ಗುಂಪನ್ನು ಹೇಗೆ ಸಂಭಾಳಿಸಬೇಕೆಂದು ಆನಂದನಿಗೆ ತಿಳಿಯದೇ ಹೋಯಿತು. ಜನರೊಡನೆ ಅವನು ಬೇಡಿಕೊಳ್ಳತೊಡಗಿದ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ಇದರಿಂದ ಎಲ್ಲರೂ ಬೇಗನೆ ನೋಡಿ ಮುಂದೆ ಹೋಗಬಹುದು ಎಂದ. ಮೊದಲ ಜಾವ ಕಳೆಯಿತು, ರಾತ್ರಿಯ ಎರಡನೇ ಜಾವವೂ ಕಳೆಯಿತು. ಇನ್ನೇನು, ಬೆಳಕು ಹರಿಯಲಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಬುದ್ಧ ಕೊನೆಯುಸಿರು ಎಳೆಯಲಿದ್ದಾನೆ. ಇನ್ನೂ ಇಷ್ಟು ದೊಡ್ಡ ಜನರ ಗುಂಪಿದೆ. ಜನರ ಸಾಲಿನ ತುದಿಯಲ್ಲಿ ಒಬ್ಬಾತ ಮುಂದೆ ಹೋಗಲು ಒಪ್ಪುತ್ತಿಲ್ಲ. ಇಲ್ಲ, ಬರೀ ದೇಹವನ್ನು ನೋಡಿ ನಮಸ್ಕರಿಸುವುದರಿಂದ ನನಗೇನು ಸಿಕ್ಕುತ್ತದೆ? ನಾನು ಆತನಿಂದ ಈ ಅದ್ಭುತ ಸಾಧನಾ ವಿಧಿಯನ್ನು ಕಲಿಯಲೆಂದೇ ಬಂದಿದ್ದೇನೆ. ಆತ ಸಂಪೂರ್ಣ ಜ್ಞಾನಿ ಎಂದು ನನಗೆ ಗೊತ್ತು. ಆತ ಈ ವಿಧಿಯನ್ನು ಚೆನ್ನಾಗಿ ಬಲ್ಲವ. ಆತ ಹೊರಟು ಹೋದರೆ ನೀವು ಅದನ್ನು ಹೇಗೆ ಕಲಿಸುತ್ತೀರೋ ನನಗೆ ಗೊತ್ತಿಲ್ಲ. ನೀವು ಸರಿಯಾಗಿ ಹೇಳಿಕೊಡಬಹುದು ಅಥವಾ ಹೇಳಿಕೊಡದೆಯೂ ಇರಬಹುದು. ಆತ ಜೀವಂತ ಇರುವಾಗ ಆತನಿಂದಲೇ ನಾನು ಈ ವಿಧಿಯನ್ನು ಕಲಿಯಬೇಕು ಎಂದು ಅವನು ವಾದಿಸಿದ. ಆನಂದ ಹೇಳಿದ, ನೋಡಪ್ಪ ತಮ್ಮ, ಇನ್ನು ಕೆಲವೇ ನಿಮಿಷಗಳಲ್ಲಿ ಆತ ದೇಹ ಬಿಡಲಿದ್ದಾನೆ. ಇದು ಧರ್ಮವನ್ನು ಕಲಿಸುವ ಸಮಯವಲ್ಲ. ಅವನು ಮತ್ತೆ ಮತ್ತೆ ಅದನ್ನೇ ಹೇಳಿದ, ಇಲ್ಲ. ಹೋಗಲಿ, ನಿನಗೆ ಬರೀ ದರ್ಶನ ಬೇಕಿಲ್ಲದಿದ್ದರೆ ಬೇಡ ಬಿಡು, ಬೇರೆಯವರಿಗಾದರೂ ಹೋಗಲು ಅವಕಾಶ ಕೊಡು. ಅವನು ತಾನೂ ಹೋಗುವುದಿಲ್ಲ, ಇತರರಿಗೂ ಹೋಗಗೊಡುವುದಿಲ್ಲ. ಈ ಮಾತುಕತೆ ಬುದ್ಧನ ಕಿವಿಗೆ ಬಿದ್ದಿತು. ಯಾರಾದರೂ ಗಂಗೆಯ ಬಳಿ ಬಂದಿದ್ದಾರೆ, ಬಾಯಾರಿಕೆ ನೀಗಲು ನೀರು ಕುಡಿಯ ಬಯಸುತ್ತಾರೆ. ಆದರೆ ಜನ ಆತನಿಗೆ ಬೇಡ, ನೀರು ಕುಡಿಯಬೇಡ, ನಿನ್ನ ಬಾಯಾರಿಕೆ ಹಾಗಿರಲಿ, ನೀನು ಕೇವಲ ನಮಸ್ಕಾರ ಮಾಡಿ ಹೊರಟು ಹೋಗು ಎಂದ ಹಾಗಾಯಿತು. ಈಗ ಗಂಗೆಯೇ ಉಕ್ಕಿ ಹರಿಯುತ್ತದೆ, ಕರುಣೆಯ ಗಂಗೆ ಹರಿಯತೊಡಗುತ್ತದೆ. ಆನಂದ, ಅವನನ್ನು ಬರಲು ಬಿಡು, ಅವನಿಗೆ ಧರ್ಮದ ಅಗತ್ಯವಿದೆ. ಅವನು ಧರ್ಮವನ್ನು ಪಡೆಯಲು ಅಧಿಕಾರಿ, ಅವನಿಗೆ ಅದು ಬೇಕೇ ಬೇಕು. ಅವನನ್ನು ನನ್ನ ಬಳಿ ಕಳಿಸು, ಅವನಿಗೆ ನಾನು ಧರ್ಮವನ್ನು ಕಲಿಸುತ್ತೇನೆ. ಕೊನೆಯುಸಿರು ಎಳೆಯುವಾಗಲೂ ಅವನು ಧರ್ಮವನ್ನು ಕಲಿಸುತ್ತಾನೆ. ಒಬ್ಬನಿಗಾದರೂ ಮಾರ್ಗ ಸಿಗಲಿ, ಒಂದೇ ಒಂದು ಘಳಿಗೆಯು ವ್ಯರ್ಥವಾಗಿ ಹೋಗದಿರಲಿ. ಹೀಗೆ ಜನರ ಸೇವೆ ಮಾಡಿದ, ತನ್ನ ಕಷ್ಟದ ಪರಿವೆಯೇ ಇಲ್ಲದೆ ಜನರಿಗೆ ಉಪಕಾರ ಮಾಡಿದ, ಜನರಿಗೆ ಸಹಾಯ ಮಾಡಿದ. ನಾವು ಕಿಂಚಿತ್ತಾದರೂ ಇಂಥ ಕರುಣೆ, ಇಂಥ ಸದ್ಭಾವನೆ, ಇಂಥ ನಿಸ್ವಾರ್ಥ ಜನಸೇವೆಯ ಮನೋಭಾವವನ್ನು ಬೆಳೆಸಿಕೊಂಡರೆ ಆಗ ನಾವು ಬುದ್ಧನ ಅನುಯಾಯಿಗಳು ಅಥವಾ ಭಕ್ತರು ಎಂದು ಹೇಳಿಕೊಳ್ಳುವುದರಲ್ಲಿ ಒಂದು ಅರ್ಥವಿದೆ. ಇಲ್ಲದಿದ್ದರೆ ಇದೂ ಒಂದು ಆಚಾರ, ರೂಢಿ, ಸಂಪ್ರದಾಯ ಇದ್ದಂತೆ. ಇದರಿಂದೇನೂ ಪ್ರಯೋಜನವಿಲ್ಲ. ಯಾರಾದರೂ ನಾನು ಧರ್ಮಕ್ಕೆ ಶರಣಾಗಿದ್ದೇನೆ, ನನಗೆ ಧರ್ಮದ ಬಗ್ಗೆ ಬಹಳ ಶ್ರದ್ಧೆಯಿದೆ, ಬುದ್ಧನ ಬೋಧನೆಯ ಬಗ್ಗೆ ಶ್ರದ್ಧೆಯಿದೆ ಎನ್ನುತ್ತಾರೆನ್ನಿ. ಧರ್ಮ ಎಂದರೆ ಏನೆಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನು ಕೇವಲ ಧರ್ಮಕ್ಕೆ ಶರಣಾಗಿದ್ದೇನೆ ಎಂದು ಹೇಳಿದ ಮಾತ್ರಕ್ಕೆ ಏನು ಪ್ರಯೋಜನ? ನೀವು ಧರ್ಮಕ್ಕೆ ಶರಣಾದಿರೆಂದರೆ, ನೀವು ಧರ್ಮವನ್ನು ಜೀವನಕ್ಕೆ ಅಳವಡಿಸಿಕೊಂಡರೆ, ನೀವು ನಿಮ್ಮೊಳಗಿನ ಧರ್ಮವನ್ನು ಬೆಳೆಸಿಕೊಂಡರೆ, ನೀವು ಶೀಲವನ್ನು ಬೆಳೆಸಿಕೊಂಡರೆ, ನಿಮ್ಮಲ್ಲಿ ಸಮಾಧಿಯನ್ನು ಮತ್ತು ಪ್ರಜ್ಞೆಯನ್ನು ಅಭಿವೃದ್ಧಿಪಡಿಸಿಕೊಂಡರೆ ನಾನು ಧರ್ಮಕ್ಕೆ ಶರಣಾಗಿದ್ದೇನೆ ಎಂದು ಹೇಳುವುದರಲ್ಲಿ ಒಂದು ಅರ್ಥವಿದೆ. ಹಾಗಿಲ್ಲದಿದ್ದರೆ ಇದರಲ್ಲಿ ಯಾವ ಉದ್ದೇಶವೂ ಸಾಧಿತವಾಗುವುದಿಲ್ಲ. ಇದು ಬುದ್ಧಿಗೇಡಿತನವಾಗುತ್ತದೆ. ಮತ್ತು ಧಮ್ಮ ಎಂದರೆ ಏನು? ಧಮ್ಮ ಎಂಬುದು ಒಂದು ಮತವಲ್ಲ. ಧಮ್ಮ ಎಂಬುದು ಒಂದು ವ್ಯವಸ್ಥೆಗೊಳಗಾದ ಸಂಪ್ರದಾಯವಲ್ಲ. ಧಮ್ಮ ಎಂದರೆ ಋತ ಎಂದರೆ ಜಗತ್ತನ್ನು ಆಳುವ ನಿಯಮಗಳು, ಪ್ರಕೃತಿಯ ನಿಯಮಗಳು. ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ಯಾರಾದರೂ ಜೀವನವನ್ನು ನಡೆಸಲಾರಂಭಿಸಿದರೆ ಆಗ ನಿಜವಾಗಿಯೂ ಧಮ್ಮದಲ್ಲಿ ಶರಣಾದರೆಂದು ಅರ್ಥ. ಧರ್ಮದ ಆರು ಗುಣಗಳು ಯಾವುವು ಎಂದು ಆತ ವಿವರಿಸಿದ್ದಾನೆ. ಯಾರಾದರೂ ತಾವು ಅನುಸರಿಸುತ್ತಿರುವ ಧರ್ಮದಲ್ಲಿ ಈ ಗುಣಗಳು ಇವೆಯೇ ಎಂದು ತಾವೇ ಪರೀಕ್ಷಿಸಿಕೊಳ್ಳುತ್ತಾ ಇರಬೇಕು. ಇಲ್ಲದಿದ್ದರೆ ಧರ್ಮದ ಹೆಸರಿನಲ್ಲಿ ಯಾವುದಾದರೊಂದು ಮತ ಪಂಥ ತತ್ವದ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಡುತ್ತೇವೆ. ಶುದ್ಧ ಧರ್ಮದ ಗುಣಗಳು ಯಾವುವು? ಸ್ವಾಖ್ಯಾತೋ ಭಗವತ ಧಮ್ಮೋ. ಸ್ವಾಖ್ಯಾತೋ ಎಂದರೆ ಧರ್ಮವು ಬಹಳ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರಬೇಕು, ಸಂದೇಹಕ್ಕೆ ಎಡೆ ಇರಬಾರದು, ಬುದ್ಧಿಯ ಕಸರತ್ತುಗಳಿಗೆ ಅವಕಾಶ ಇರಬಾರದು, ಅದು ಬಹಳ ಸರಳವಾಗಿರಬೇಕು, ತೀರಾ ಸಾಧಾರಣ ಮನುಷ್ಯರಿಗೂ ಅರ್ಥವಾಗುವಂತೆ ಸರಳ ಸುಲಭ ಮಾತುಗಳಲ್ಲಿ ಹೇಳಿರಬೇಕು. ಜನರಿಗೆ ಅರ್ಥವೇ ಆಗದಿದ್ದರೆ ಅವರು ಅದನ್ನು ಅನುಸರಿಸುವುದಾದರೂ ಹೇಗೆ? ಇದು ಪಂಡಿತರ, ತತ್ವಶಾಸ್ತ್ರಜ್ಞರ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಇರಬಾರದು. ಇದು ಎಷ್ಟು ಸರಳವೆಂದರೆ ಸಾಮಾನ್ಯ ಮನುಷ್ಯರು ಇದನ್ನು ಅರ್ಥ ಮಾಡಿಕೊಂಡು ಅನುಸರಿಸುವಂತಿರಬೇಕು. ಆದ್ದರಿಂದಲೇ ಧರ್ಮದ ಮೊಟ್ಟಮೊದಲ ಗುಣವೇ ಸ್ವಾಖಾತೋ, ಸ್ವಾಖಾತೋ ಮತ್ತೆ ಸಂದಿಟ್ಟಿಕೋ. ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಏನನ್ನು ನಿಮ್ಮ ಅನುಭವಕ್ಕೆ ತಂದುಕೊಳ್ಳುತ್ತಿದ್ದೀರೋ, ಯಾವ ಸತ್ಯವನ್ನು ನಿಮ್ಮ ಅನುಭವದಿಂದ ತಿಳಿಯುತ್ತಿದ್ದೀರೋ, ಇದು ಧಮ್ಮ. ಯಾರೋ ದಿವ್ಯಜ್ಞಾನಿಯ ಸತ್ಯದ ಅನುಭವ ನಿಮಗೆ ಸತ್ಯದ ಅನುಭವವಲ್ಲ. ಧರ್ಮಗ್ರಂಥಗಳಲ್ಲಿ ವಿವರಿಸಲ್ಪಟ್ಟ ಸತ್ಯ ನಿಮ್ಮ ಪಾಲಿಗೆ ಸತ್ಯವಲ್ಲ. ನಿಮ್ಮ ಆಚಾರ್ಯರ ಅನುಭವಕ್ಕೆ ಇಳಿದ ಸತ್ಯ ನಿಮ್ಮ ಸತ್ಯವಲ್ಲ. ನೀವು ಏನನ್ನು ಅನುಭವಕ್ಕೆ ತಂದುಕೊಳ್ಳುತ್ತೀರೋ ಅದು ಸಂದಿಟ್ಟಿಕೋ. ನಿಮ್ಮ ಕಣ್ಣುಗಳಿಂದ, ನಿಮ್ಮ ನೇರ ಅನುಭವದಿಂದ, ಹೆಜ್ಜೆ ಪ್ರತಿ ಹೆಜ್ಜೆಯ ಅನುಭವ. ನೀವು ಬಹಳ ಸ್ಥೂಲವಾದ ಒರಟಾದ ಸತ್ಯದಿಂದ ಆರಂಭಿಸಬಹುದು, ಆದರೇನು, ಇದು ನಿಮ್ಮ ಪಾಲಿನ ಸತ್ಯ, ನಿಮ್ಮದೇ ಅನುಭವ, ನಿಮ್ಮದೇ ಪ್ರಜ್ಞೆ, ಮತ್ತು ನೀವು ಈ ಮಾರ್ಗದಲ್ಲಿ ಸತ್ಯದೊಟ್ಟಿಗೆ ವಾಸ್ತವದೊಟ್ಟಿಗೆ ಕೆಲಸ ಮಾಡುತ್ತೀರಿ. ನಿಮಗೆ ಸೂಕ್ಷ್ಮವಾದ, ಸೂಕ್ಷ್ಮತರವಾದ, ಸೂಕ್ಷ್ಮತಮವಾದ ಸತ್ಯದ ಅರಿವು ಆಗಿಯೇ ತೀರುತ್ತದೆ. ನೀವು ಇಡೀ ದೇಹ ಮತ್ತು ಮನಸ್ಸಿನ ಕ್ಷೇತ್ರವನ್ನು ಪರಿಶೋಧಿಸುತ್ತಿದ್ದೀರಿ. ನೀವು ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳುತ್ತೀರಿ. ನಂತರ ಇವೆಲ್ಲವನ್ನು ದಾಟಿ ಇವೆರಡಕ್ಕೂ ಹೊರಗೆ ಇರುವ ವಿಶೇಷವಾದದ್ದೊಂದು ಅನುಭವವನ್ನು ಪಡೆಯುತ್ತೀರಿ. ಸ್ವಾಖಾತೋ ಭಗವತಾ ಧಮ್ಮೋ ಸಂದಿಟ್ಠಿಕೋ ಅಕಾಲಿಕೋ ಅಕಾಲಿಕೋ. ನೀವು ಮಾಡುತ್ತಿರುವ ಧರ್ಮ ಸಾಧನೆಯ ಫಲ ಸಿಕ್ಕಲು ಬಹಳ ಸಮಯದ ಅಗತ್ಯ ಇರಬಾರದು. ಈಗ ಜೀವಂತ ಇರುವಾಗ ಧರ್ಮ ಸಾಧನೆ ಮಾಡುತ್ತಿದ್ದೀರಿ. ಇದರ ಫಲ ಈಗ ಸಿಗದೆ ಸತ್ತ ಮೇಲೆ ಸಿಗುತ್ತದೆ ಎಂದಾಗಬಾರದು. ನೀವು ಈ ಆಚಾರ ವಿಚಾರ ಪದ್ಧತಿಗಳನ್ನು ಈಗ ಇಲ್ಲಿ ಮಾಡಿ ಸತ್ತ ನಂತರ ನೀವು ಏಳನೆಯ ಸ್ವರ್ಗಕ್ಕೆ ಹೋಗುತ್ತೀರಿ ಎಂದಾಗಬಾರದು. ಈ ಏಳನೆಯ ಸ್ವರ್ಗದಿಂದ ಇಳಿದು ಬಂದು ನಾನು ಇಂಥ ಪುಣ್ಯ ಕೆಲಸ ಮಾಡಿದ್ದರಿಂದ ಇಂಥ ಸ್ವರ್ಗದಲ್ಲಿ ಇದ್ದೇನೆಂದು ಹೇಳಿದವರು ಯಾರು? ನಿಜ, ಸತ್ತ ಮೇಲೂ ಇದರ ಲಾಭ ಸಿಗುತ್ತದೆ. ಆದರೆ ಈಗ ಇಲ್ಲಿ ಏನು ಪ್ರಯೋಜನ ಸಿಗುತ್ತದೆ? ಈಗ ಇಲ್ಲಿ ನಿಮಗೆ ಏನೂ ಲಾಭ ಸಿಗದಿದ್ದರೆ ಇದು ಧಮ್ಮ ಅಲ್ಲ. ನೀವು ಧರ್ಮದ ಮಾರ್ಗದಲ್ಲಿ ಅಡಿ ಇಡಲಾರಂಭಿಸಿದಿರೆಂದರೆ ಹಾಗೆ ಮಾಡಿದ್ದಕ್ಕೆ ಈಗ ಇಲ್ಲಿ ಪ್ರಯೋಜನ ಕಾಣಬೇಕು. ಆಗಲೇ ಅದು ಶುದ್ಧ ಧಮ್ಮ, ಇಲ್ಲದಿದ್ದರೆ ಅದು ಧಮ್ಮ ಅಲ್ಲ. ಯಾರಾದರೂ ನನಗೆ ಒಂದು ಮುಂಗಡ ಚೆಕ್ ಕೊಡುತ್ತಾರೆನ್ನಿ, ಅದು ಮೋಡಗಳ ಮೇಲಿನ ಬ್ಯಾಂಕಿನದು. ಇಂಥ ಬ್ಯಾಂಕ್ ಸಹ ಇಲ್ಲ. ಇಂಥ ಮುಂಗಡ ಚೆಕ್ನಿಂದ ನನಗೆ ಬರುವ ಲಾಭವೇನು? ಅಕಾಲಿಕೋ ಎಂದರೆ ನಾನು ಮಾಡುವ ಆಚರಣೆಗೂ ಅದಕ್ಕೆ ಸಿಕ್ಕುವ ಪ್ರತಿಫಲಕ್ಕೂ ಮಧ್ಯೆ ಅಂತರವೇ ಇರಬಾರದು. ಅಕಾಲಿಕೋ, ಒಂದು ಒಳ್ಳೆಯ ಪರಿವರ್ತನೆ ನಮ್ಮ ಜೀವನದಲ್ಲಿ ಆರಂಭವಾಗಲೇಬೇಕು. ನೀವು ನಿಜವಾಗಿ ಧರ್ಮದ ಪಥದಲ್ಲಿ ನಡೆಯಲು ಹೊರಟಿದ್ದೀರೆಂದರೆ ಈಗ ಇಲ್ಲೇ ಇದೇ ಜೀವನದಲ್ಲಿ ನಿಮ್ಮಲ್ಲಿ ಸತ್ಪರಿವರ್ತನೆ ಆರಂಭವಾಗಲೇಬೇಕು. ಏಹಿ ಪಸ್ಸಿಕೋ ಧರ್ಮದ ಇನ್ನೊಂದು ಬಹುಮುಖ್ಯ ಗುಣ. ಯಾರಾದರೂ ಧರ್ಮದ ಮಾರ್ಗದಲ್ಲಿ ಹೆಜ್ಜೆ ಇಡಲಾರಂಭಿಸಿದರೆ ಅದು ನಿಜವಾಗಿ ಧರ್ಮವೇ ಅಲ್ಲವೇ ಎಂದು ನಿರ್ಣಯಿಸಬೇಕಾಗಿದೆ. ಏಹಿ ಪಸ್ಸಿಕೋ, ಇದರ ಶಬ್ದಶಃ ಅರ್ಥ ಬನ್ನಿ, ಬಂದು ನೀವೇ ನೋಡಿ, ನೀವೇ ಬಂದು ಪರೀಕ್ಷಿಸಿ ನೋಡಿ, ಬನ್ನಿ ಬಂದು ನೀವೇ ಅನುಭವಕ್ಕೆ ತಂದುಕೊಂಡು ನೋಡಿ. ಏಹಿ ಪಸ್ಸಿಕೋ, ಜನ ಇಂಥ ಶಿಬಿರಗಳಿಗೆ ಬರುತ್ತಾರೆ. ಕೆಲವರು ನಾಲ್ಕನೆಯ ದಿನ, ಕೆಲವರು ಐದನೆಯ ದಿನ, ಕೆಲವರು ಆರನೆಯ ದಿನ ಯೋಚಿಸಲು ಆರಂಭಿಸುತ್ತಾರೆ. ಓ, ಇದು ಎಂಥ ಅದ್ಭುತವಾಗಿದೆ! ನನ್ನ ತಾಯಿ ಇದನ್ನು ಮಾಡಬೇಕು, ನನ್ನ ತಂದೆ ಇದನ್ನು ಮಾಡಬೇಕು, ಇಂಥವರು ಇಂತಿಂಥವರು ಇದನ್ನು ಮಾಡಬೇಕು. ಮತ್ತೆ ತಕ್ಷಣ, ನಾನು ಈಗ ಉಸಿರಾಟ ನೋಡಬೇಕು, ನನ್ನ ಸಂವೇದನೆ ನೋಡಬೇಕು, ಅದರ ಬಗ್ಗೆ ಆಮೇಲೆ ಯೋಚಿಸಿದರಾಯಿತು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಯೋಚಿಸಲು ಆರಂಭಿಸುತ್ತಾರೆ. ಓ, ಇಂಥ ವ್ಯಕ್ತಿ ಬಹಳ ದುಃಖದಲ್ಲಿದ್ದಾರೆ, ಇವರು ಖಂಡಿತ ಮಾಡಬೇಕು. ಇದು ಏಹಿ ಪಸ್ಸಿಕೋ, ಇದು ಧರ್ಮದ ಒಂದು ಗುಣ. ನೀವು ಇಲ್ಲಿ ಕೇವಲ ಬೌದ್ಧಿಕ ಲೀಲೆಯಲ್ಲಿ, ಬುದ್ಧಿಯ ಆಟದಲ್ಲಿ ಮೈಮರೆತಿಲ್ಲ. ಭಕ್ತಿಯ ಅಥವಾ ಭಾವಾವೇಶದ ಲೀಲೆಯಲ್ಲಿ ತೊಡಗಿಲ್ಲ. ನಿಮಗೆ ಒಂದು ವಿಶಿಷ್ಟವಾದದ್ದು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತದೆ. ಹೀಗೆ ಶಿಬಿರಕ್ಕೆ ಬಂದವರು ಕೆಲವು ಸಲ ಹೇಳುತ್ತಾರೆ, ಪ್ರವಚನಗಳು ಬಹಳ ಚೆನ್ನಾಗಿವೆ, ಪ್ರವಚನ ಚೆನ್ನಾಗಿದೆಯಂತೆ, ಧರ್ಮ ಚೆನ್ನಾಗಿದೆ, ಧರ್ಮ ಅದ್ಭುತವಾಗಿದೆ ಎನ್ನಿ. ನೀವು ಇದನ್ನು ಕೇವಲ ಬೌದ್ಧಿಕ ಮನೋರಂಜನೆಯಂತೆ ತಿಳಿದರೆ ಅದರಿಂದೇನೂ ಪ್ರಯೋಜನವಿಲ್ಲ. ಜನ ಇಲ್ಲಿ ಬಂದು ಸಾಧನೆ ಮಾಡುತ್ತಾರೆ, ಹಾಗೆ ಸಾಧನೆ ಮಾಡುವುದರಿಂದಲೇ ಅವರಿಗೆ ಧಮ್ಮ ಸಂವೇಗ ತಡೆಯಲಾಗುವುದಿಲ್ಲ. 10 ದಿನಗಳು ಕಳೆದ ಮೇಲೆ ಅದರ ಬಗ್ಗೆ ಯೋಚಿಸುತ್ತಾರೆ. ತಾವು ಭೇಟಿಯಾದವರೊಡನೆಲ್ಲ, ಓ ಅದು ಬಹಳ ಅದ್ಭುತವಾಗಿದೆ, ನಾನು ಅದನ್ನು ಸವಿದಿದ್ದೇನೆ, ಅದು ಚೆನ್ನಾಗಿದೆ, ನನಗೆ ಅದರಿಂದ ಪ್ರಯೋಜನವಾಗಿದೆ, ನೀವೂ ಹೋಗಿ ಮಾಡಿ ನೋಡಿ, ನೀವೂ ಹೋಗಿ ಮಾಡಿ ನೋಡಿ. ಯಾರಾದರೂ ಧರ್ಮದ ಸವಿಯನ್ನು ನಿಜವಾಗಿ ನೋಡಿದ್ದಾರೆಯೇ ಇಲ್ಲವೇ ಎಂದು ಅಳೆಯಲು ಇದೊಂದು ಅಳತೆಗೋಲು. ಯಾರಾದರೂ ನಿಜವಾಗಿ ಧರ್ಮದ ಸಾರವನ್ನು ಆಸ್ವಾದಿಸಿದ್ದರೆ ಅದರಿಂದ ಖಂಡಿತ ಅವರಿಗೆ ಲಾಭ ಸಿಕ್ಕುತ್ತದೆ. ಹೀಗೆ ಯಾರಾದರೂ ಲಾಭ ಸಿಕ್ಕಾಗ ಅದನ್ನು ಅವರು ಬೇರೆಯವರಿಗೂ ಹಂಚಬಯಸುತ್ತಾರೆ. ಯಾರಾದರೂ ಲೇಖಕರಿದ್ದರೆ ಅವರಿಗೆ ಅದರ ಬಗ್ಗೆ ಬರೆಯುವ ಮನಸ್ಸಾಗುತ್ತದೆ, ಏಕೆಂದರೆ ಇದರಿಂದ ಹೆಚ್ಚು ಹೆಚ್ಚು ಜನಕ್ಕೆ ಧಮ್ಮದ ಬಗ್ಗೆ ತಿಳಿಯಲಿ ಎನಿಸುತ್ತದೆ. ಜನರಿಗೆ ಇಂಥದೊಂದು ಸಾಧನಾ ವಿಧಿ ಇದೆ ಎಂದೇ ಗೊತ್ತಿಲ್ಲ, ಮತ್ತು ಇದನ್ನು ಕಲಿಸಲಾಗುತ್ತಿದೆ ಎಂದೂ ಗೊತ್ತಿಲ್ಲ. ಯಾರಾದರೂ ಒಳ್ಳೆಯ ಭಾಷಣಕಾರರಿದ್ದರೆ ಅಲ್ಲಿ ಇಲ್ಲಿ ಇದರ ಬಗ್ಗೆ 4 ಮಾತುಗಳನ್ನಾಡುತ್ತಾರೆ. ಹಣ ಇರುವವರಾದರೆ ಅವರು ಹೆಚ್ಚು ಹೆಚ್ಚು ಹಣವನ್ನು ಕೊಡುತ್ತಾರೆ, ಅದರಿಂದ ಹೆಚ್ಚು ಹೆಚ್ಚು ಮಂದಿಗೆ ಇದು ಸಿಗುವಂತೆ ಅನುಕೂಲವಾಗುತ್ತದೆ. ಇದರಿಂದ ನಮ್ಮ ಪಂಗಡವನ್ನು ದೊಡ್ಡದಾಗಿ ಮಾಡಿಕೊಳ್ಳುವ ಅಭಿಪ್ರಾಯವಲ್ಲ. ಈಗ ಇದು ಸಣ್ಣ ಪಂಗಡವಾಗಿದೆ, ದೊಡ್ಡ ವಿಪಶ್ಯನಾ ಪಂಗಡ ಬೆಳೆಯಲಿ ಎಂದು ಖಂಡಿತ ಅಲ್ಲ. ಜನರು ಎಲ್ಲೆಲ್ಲೂ ದುಃಖದಲ್ಲಿ ಮುಳುಗಿದ್ದಾರೆ. ಹೆಚ್ಚು ಹೆಚ್ಚು ಜನ ಧರ್ಮದ ಸಂಪರ್ಕಕ್ಕೆ ಬಂದರೆ, ಹೆಚ್ಚು ಹೆಚ್ಚು ಜನ ಈ ವಿಧಿಯ ಸಂಪರ್ಕಕ್ಕೆ ಬಂದರೆ ಅವರು ತಮ್ಮ ತಮ್ಮ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ. ಈ ರೀತಿಯ ಪ್ರೀತಿ ಅನುಕಂಪ ಅಷ್ಟೇ. ಮತ್ತೆ ಕೆಲವರಿಗೆ ಎನ್ನಿಸುತ್ತದೆ, ನಾನು ಶಿಬಿರದಲ್ಲಿ ಕುಳಿತಿದ್ದಾಗ ನಮಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದರು, ಯಾರೋ ದಾನ ಕೊಟ್ಟಿದ್ದರಿಂದ ಅದು ಸಾಧ್ಯವಾಯಿತು. ಅಷ್ಟೇ ಅಲ್ಲ, ಎಷ್ಟೋ ಜನ ಸ್ವಾರ್ಥವಿಲ್ಲದೆ ನನಗೆ ಸೇವೆ ಮಾಡಿದ್ದಾರೆ, ಹಾಗಾಗಿಯೇ ನಾನು ಅಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಸಾಧನೆ ಮಾಡಲು ಸಾಧ್ಯವಾಯಿತು. ಓ, ನಾನೂ ನನ್ನ ಜೀವನದ 10 ದಿನಗಳನ್ನು ಕೊಡಬೇಕು, ನಾನೂ ಹೋಗಿ ಒಂದಾದರೂ ಶಿಬಿರದಲ್ಲಿ ಧಮ್ಮ ಸೇವೆ ಮಾಡಬೇಕು. ಹೀಗೆ ಜನ ತಮ್ಮ ಸೇವೆ ಸಲ್ಲಿಸಲು ಬರುತ್ತಾರೆ. ಏಹಿ ಪಸ್ಸಿಕೋ, ಹೆಚ್ಚು ಹೆಚ್ಚು ಜನ ಇದರಿಂದ ಲಾಭಾನ್ವಿತರಾಗಲಿ. ಯಾರಾದರೂ ದಾನ ಕೊಟ್ಟರೆ ಒಳ್ಳೆಯದು, ಏಕೆಂದರೆ ಆಗ ಹೆಚ್ಚು ಹೆಚ್ಚು ಜನರು ಈ ಅನುಕೂಲವನ್ನು ಬಳಸಿಕೊಳ್ಳಬಹುದು. ಅದಕ್ಕಿಂತಲೂ ಇಲ್ಲಿ ಬಂದು ಸೇವಾದಾನ ಕೊಡುವುದು ಇನ್ನೂ ಒಳ್ಳೆಯದು. ನೀವೇ ಅರ್ಥ ಮಾಡಿಕೊಳ್ಳಿ, ಮನಸ್ಸಿನ ಚೇತನ ಉದ್ದೇಶ ಬಹಳ ಮಹತ್ವದ್ದು. ನೀವು ಹಣ ಕೊಟ್ಟಾಗ ನೀವು ಜನರಿಗೆ ದುಃಖದಿಂದ ಹೊರಬರಲು ಸಹಾಯವಾಗಲೆಂದು ಕೊಡುತ್ತೀರಿ. ಹಲವರ ಊಟಕ್ಕಾಗಿ, ನೀರಿಗಾಗಿ, ಔಷಧಿಗಾಗಿ ಹಣ ಕೊಡುತ್ತೀರಿ, ಇದೆಲ್ಲ ಒಳ್ಳೆಯದೇ. ಆದರೆ ನೀವು ಧಮ್ಮವನ್ನು ಕಲಿಸಲು ಹಣ ಕೊಟ್ಟಾಗ ಇದಕ್ಕೆ ಸಮನಾದದ್ದು ಬೇರೇನೂ ಇಲ್ಲ. ನಿಮ್ಮ ಉದ್ದೇಶ ಜನರು ತಮ್ಮ ದುಃಖದಿಂದ ಸಂಪೂರ್ಣವಾಗಿ ಮುಕ್ತರಾಗಲೆಂದೇ. ಹಣ ಕೊಡುವ ಮುಖಾಂತರ ಸೇವೆ ಮಾಡುವಾಗ ಹಣವನ್ನು ಕೊಡಲು ನೀವು ನಿಶ್ಚಯಿಸಿದ ಗಳಿಗೆ ಬಹಳ ಒಳ್ಳೆಯ ಗಳಿಗೆ. ಆಗ ನಿಮ್ಮ ಉದ್ದೇಶ ಅದ್ಭುತವಾಗಿತ್ತು. ನೀವು ನಿಜವಾಗಿ ಹಣ ಕೊಟ್ಟಾಗಲೂ ನಿಮ್ಮ ಉದ್ದೇಶ ಘನವಾದದ್ದೇ. ಆದರೆ ನೀವು 10 ದಿನಗಳ ಕಾಲ ಸೇವೆ ಮಾಡುವಾಗ ಆ 10 ದಿನಗಳು ನೀವು ಎಡೆಬಿಡದೆ ಸೇವೆ ಮಾಡುತ್ತಲೇ ಇರುತ್ತೀರಿ, ಸೇವೆ ಮಾಡುತ್ತಲೇ ಇರುತ್ತೀರಿ. ಮತ್ತೆ ಅಲ್ಲಿರುವಷ್ಟು ಹೊತ್ತು ನಿಮಗೆ ಅನ್ನಿಸುತ್ತದೆ, ಏ ನೋಡು ಎಷ್ಟು ಜನಕ್ಕೆ ಧಮ್ಮ ಸಿಕ್ಕುತ್ತಿದೆ, ನೋಡು ಎಷ್ಟು ಜನ ತಮ್ಮ ದುಃಖಗಳಿಂದ ಮುಕ್ತರಾಗುತ್ತಿದ್ದಾರೆ. 10 ದಿನಗಳು ನಿರಂತರವಾಗಿ ನೀವು ಈ ಪುಣ್ಯವನ್ನು ಗಳಿಸುತ್ತೀರಿ, ಈ ಧಮ್ಮದ ಘನ ಉದ್ದೇಶವನ್ನು ಬೆಳೆಸಿಕೊಳ್ಳುತ್ತೀರಿ. ಇದು ಬಹಳ ಅಮೂಲ್ಯವಾದುದು. ಈ ರೀತಿ ಸೇವೆ ಮಾಡುವವರಿಗೆ ಇದು ಗೊತ್ತಾಗುತ್ತದೆ. ನನ್ನದೇ ಅನುಭವದಿಂದಲೂ ನನಗೆ ಇದು ಗೊತ್ತು. ಧಮ್ಮ ಸೇವೆ ಮಾಡಲು ತೊಡಗಿದಾಗ ನಮ್ಮ ಸಾಧನೆಯು ಬಲಶಾಲಿಯಾಗುತ್ತಾ ಹೋಗುತ್ತದೆ. ಯಾರಿಗಾದರೂ ನಾವು ಊಟ ಹಾಕಿದರೆ ಪ್ರಕೃತಿಯು ನಾವು ಎಂದೂ ಉಪವಾಸ ಇರದಂತೆ ನೋಡಿಕೊಳ್ಳುತ್ತದೆ. ಇದೇ ರೀತಿ ನಾವು ಯಾರಿಗಾದರೂ ಧಮ್ಮದಾನ ಮಾಡಿದರೆ ಬದಲಾಗಿ ನಮ್ಮ ಧರ್ಮವು ಬಹಳ ಬಲಶಾಲಿಯಾಗುತ್ತಾ ಹೋಗುತ್ತದೆ, ನಮಗೆ ಹೆಚ್ಚು ಹೆಚ್ಚು ಧರ್ಮ ಸಿಗುತ್ತದೆ. ಈ ರೀತಿ ಜನರು ಏಹಿ ಪಸ್ಸಿಕೋ ಎಂಬ ಗುಣವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಾನು ಹೆಚ್ಚು ಹೆಚ್ಚು ಸೇವೆ ಮಾಡಿದಷ್ಟು ಹೆಚ್ಚು ಹೆಚ್ಚು ಜನರಿಗೆ ಧರ್ಮ ಸಿಕ್ಕುತ್ತದೆ, ಜನ ಹೆಚ್ಚು ಹೆಚ್ಚು ಧರ್ಮಲಾಭಿಗಳಾಗುತ್ತಾರೆ. ಯಾರಾದರೂ ಧರ್ಮವನ್ನು ಅಭ್ಯಾಸ ಮಾಡಿದ್ದಾರೆಯೇ ಇಲ್ಲವೇ ಎಂದು ಅಳೆಯುವ ಅಳತೆಗೋಲು ಇದು. ಓಪನೇಯಿಕೋ, ಧರ್ಮವು ಶುದ್ಧವಾಗಿದ್ದರೆ ಆಗ ಆ ಮಾರ್ಗದಲ್ಲಿ ಇರಿಸುವ ಪ್ರತಿ ಹೆಜ್ಜೆಯು ನಿಮ್ಮನ್ನು ಅಂತಿಮ ಲಕ್ಷ್ಯದ ಹತ್ತಿರ ಹತ್ತಿರಕ್ಕೆ ಒಯ್ಯುತ್ತದೆ. ಈ ಮಾರ್ಗವೇ ಹಾಗೆ, ಅದು ನೇರ ನೇರ, ಒಂದು ರಾಜಮಾರ್ಗ ಇದ್ದ ಹಾಗೆ. ಎಲ್ಲೂ ತಿರುವುಗಳಿಲ್ಲ, ಗಲ್ಲಿ ಸಂದುಗಳಿಲ್ಲ, ಪ್ರತಿ ಹೆಜ್ಜೆಯೂ ಗುರಿಯತ್ತಲೇ ಸಾಗುತ್ತದೆ. ಇದು ಓಪನೇಯಿಕೋ. ಆದಿಮೇ ಕಲ್ಯಾಣಕಾರಿ, ಮಧ್ಯಮೇ ಕಲ್ಯಾಣಕಾರಿ, ಅಂತಮೇ ಕಲ್ಯಾಣಕಾರಿ. ಇದು ಆರಂಭದಲ್ಲಿಯೂ ಲಾಭ ಕೊಡುವುದಾಗಿದೆ, ಮಧ್ಯದಲ್ಲಿಯೂ ಅನುಕೂಲಕರವಾಗಿದೆ, ಮತ್ತು ಕೊನೆಗೂ ಮಂಗಳಕರವಾಗಿದೆ. ನೀವು ಕೇವಲ ಶೀಲವನ್ನೇ ಅಭ್ಯಾಸ ಮಾಡಿದರೆ ನಿಮಗೆ ಲಾಭವಾಗತೊಡಗುವುದನ್ನು ನೀವು ನೋಡುತ್ತೀರಿ. ನೀವು ಸಮಾಧಿಯನ್ನು ಅಭ್ಯಾಸ ಮಾಡಿದರೆಂದರೆ ಇನ್ನೂ ಹೆಚ್ಚು ಕಲ್ಯಾಣವಾಗುತ್ತದೆ. ನೀವು ಪ್ರಜ್ಞೆಯನ್ನು ಸಾಧನೆ ಮಾಡಿದರೆ ಲೆಕ್ಕವಿಲ್ಲದಷ್ಟು ಪ್ರಯೋಜನವಾಗುತ್ತದೆ. ಧರ್ಮ ಮಾರ್ಗದಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ಫಲ ಕೊಡುತ್ತದೆ, ಒಳ್ಳೆಯ ಫಲ ಕೊಡುತ್ತದೆ. ಒಂದೇ ಒಂದು ಹೆಜ್ಜೆಯಾಗಲಿ, ಒಂದೇ ಒಂದು ಸಣ್ಣ ಪ್ರಯತ್ನವಾಗಲಿ ಧರ್ಮ ಮಾರ್ಗದಲ್ಲಿ ಎಂದೂ ವ್ಯರ್ಥವೆಂಬುದಿಲ್ಲ, ಏನೂ ವ್ಯರ್ಥವಾಗುವುದಿಲ್ಲ. ಇದನ್ನು ಓಪನೇಯಿಕೋ ಎನ್ನಲಾಗುತ್ತದೆ. ಪಚ್ಚತ್ತಂ ವೇದಿತಬ್ಬೋ ವಿನ್ಯೂಹೀತಿ. ಪಚ್ಚತ್ತಂ ಪ್ರತಿಯೊಬ್ಬರ ನೇರ ಅನುಭವಕ್ಕೆ ನಿಲುಕುವಂಥದ್ದು. ಅವರು ಯಾವುದೇ ಧರ್ಮಕ್ಕೆ ಸೇರಿರಬಹುದು, ಯಾವುದೇ ಪಂಗಡಕ್ಕೆ ಸೇರಿರಬಹುದು, ಅದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ. ಧರ್ಮವು ಎಲ್ಲರಿಗೂ ಒಂದೇ, ಪ್ರತಿಯೊಬ್ಬರೂ ಸಾಧನೆ ಮಾಡುವುದರಿಂದ ಅದರ ಲಾಭವನ್ನು ಪಡೆಯಬಹುದು. ನೀವು ಈ ಧರ್ಮಕ್ಕೆ ಮೊದಲು ಸೇರಬೇಕು, ಆಗ ಮಾತ್ರ ಇದರಿಂದ ನಿಮಗೆ ಪ್ರಯೋಜನವಾಗುತ್ತದೆ ಎಂಬುದು ಕೂಡ ಇಲ್ಲ, ಹಾಗೇನೂ ಇಲ್ಲ. ಹಾಗೇನಾದರೂ ಹೇಳಿದರೆ ಅದರಲ್ಲೇನೋ ಮೋಸವಿದೆ. ಧರ್ಮದಿಂದ ಎಲ್ಲರಿಗೂ ಕಲ್ಯಾಣವಾಗುತ್ತದೆ. ಒಬ್ಬ ಹಿಂದೂ ತನ್ನನ್ನು ಹಿಂದುವೆಂದೇ ಕರೆದುಕೊಳ್ಳುತ್ತಾ ಇರಬಹುದು, ಒಬ್ಬ ಕ್ರಿಶ್ಚನ್ ತನ್ನನ್ನು ಕ್ರಿಶ್ಚನ್ ಎಂದೇ ಕರೆದುಕೊಳ್ಳುತ್ತಲೂ ಇರಬಹುದು, ಒಬ್ಬ ಯಹೂದ್ಯ ಯಹೂದ್ಯನೆಂದು, ಒಬ್ಬ ಮುಸಲ್ಮಾನ ಮುಸಲ್ಮಾನನೆಂದು, ಒಬ್ಬ ಬೌದ್ಧ ಬೌದ್ಧನೆಂದು ತನ್ನನ್ನು ಕರೆದುಕೊಳ್ಳಬಹುದು. ಅದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಒಬ್ಬ ಮನುಷ್ಯ ಮನುಷ್ಯ ತಾನೇ? ಅಜ್ಞಾನದ ವಶದಿಂದಾಗಿ ನಾವು ರಾಗ ದ್ವೇಷ ಮತ್ತು ಮೋಹಗಳನ್ನು ಉತ್ಪತ್ತಿ ಮಾಡಿರುತ್ತೇವೆ. ಅವುಗಳ ಫಲವಾಗಿ ನಾವು ಉದ್ವೇಗಕ್ಕೆ ಒಳಗಾಗುತ್ತೇವೆ, ದುಃಖಕ್ಕೆ ಒಳಗಾಗುತ್ತೇವೆ. ಈ ಮಾರ್ಗದ ಸಾಧನೆ ಈ ವಿಕಾರಗಳನ್ನು ನಿರ್ಮೂಲ ಮಾಡಲು ಇದೆ. ಯಾರೇ ಇದನ್ನು ಅನುಸರಿಸಿದರೂ ಅವರಿಗೆ ಅದೇ ಫಲ ದೊರೆಯುತ್ತದೆ. ಪಚ್ಚತ್ತಂ ವೇದಿತಬ್ಬೋ, ಇದು ಪ್ರತ್ಯಕ್ಷವಾಗಿ ನೇರ ಅನುಭವವಾಗಿರಬೇಕು. ನೀವು ಕೇವಲ ಬುದ್ಧಿಯ ಆಟ ಆಡಿದರೆ ಅದರಿಂದ ಫಲ ಬಾರದು. ಬುದ್ಧನಿಗೆ ಮೊದಲು, ಬುದ್ಧನ ಕಾಲದಲ್ಲೂ ಮತ್ತು ಬುದ್ಧನ ನಂತರವೂ ಭಾರತೀಯ ಆಧ್ಯಾತ್ಮಿಕತೆಯ ಪೂರ್ತಿ ವರ್ಣಪಟ್ಟಿಕೆಯಲ್ಲಿ ಒಂದೇ ಬೋಧನೆ ಗೋಚರವಾಗುತ್ತದೆ, ಕಾಣಬರುತ್ತದೆ. ಅದು ರಾಗದಿಂದ ಹೊರಬನ್ನಿ, ದ್ವೇಷದಿಂದ ಹೊರಬನ್ನಿ, ಭ್ರಾಂತಿ ಭ್ರಮೆಗಳಿಂದ ಹೊರಬನ್ನಿ ಎಂಬುದೇ ಆಗಿದೆ. ಇದರಲ್ಲಿ ಯಾವ ಹೊಸತನವೂ ಇಲ್ಲ, ವಿಶೇಷತೆಯೂ ಇಲ್ಲ. ಆದರೆ ಅವೆಲ್ಲ ಕೇವಲ ಬೌದ್ಧಿಕವಾಗಿದ್ದವು, ಭಾವಾವೇಶದಿಂದ ಕೂಡಿದ್ದವು. ಆದರೂ ಈಗ ಇಲ್ಲಿ ಪೂರ್ತಿ ಹೊಸತಾದ ವಿಶೇಷವಾದದ್ದೊಂದು ಬಂದಿತು. ಈತ ಬುದ್ಧ ವಾಸ್ತವತೆಯ ಸ್ತರದಲ್ಲಿ, ಎಂದರೆ ಪ್ರಯೋಗಿಸಿ ನೋಡಬಹುದಾದಂತಹ ರೀತಿಯಲ್ಲಿ ಮಾಡಿ ತೋರಿಸಿದ. ನಿಮ್ಮ ಸಂವೇದನೆಗಳನ್ನು ಅರಿಯಿರಿ. ರಾಗವು ಉತ್ಪತ್ತಿಯಾಗುವುದು ನಿಮಗೆ ಹಿತಕರ ಸಂವೇದನೆಯ ಅನುಭವವಾದಾಗ ಮಾತ್ರ. ನಿಮ್ಮ ದ್ವೇಷದಿಂದ ಹೊರಬನ್ನಿ. ನೀವು ನಿಮ್ಮ ಸಂವೇದನೆಗಳನ್ನು ಅರಿಯಿರಿ. ನಿಮ್ಮ ಸಂವೇದನೆಗಳು ನಿಮಗೆ ಇಷ್ಟವಾಗದಿದ್ದಾಗ ಮಾತ್ರ ದ್ವೇಷ ಆರಂಭವಾಗುತ್ತದೆ. ಹೀಗೆ ಅವನು ಪ್ರಾಯೋಗಿಕ ಮಟ್ಟದಲ್ಲಿ ರಾಗದ್ವೇಷಗಳಿಂದ ಹೊರಬರುವ ಮಾರ್ಗವನ್ನು ತೋರಿಸಿದ. ಇದು ಪಚ್ಚತ್ತಂ ವೇದಿತಬ್ಬೋ. ಹೀಗೆ ಸಂವೇದನೆಗಳ ಮಟ್ಟದಲ್ಲಿ ಸತ್ಯದ ಅರಿವನ್ನು ಮಾಡಿಕೊಂಡು ದುಃಖದಿಂದ ಹೊರಬರುವುದನ್ನು ಹೇಳಿಕೊಟ್ಟ. ವಿನ್ಯೂಹಿ, ಯಾರೇ ಬುದ್ಧಿವಂತ ವ್ಯಕ್ತಿಯು ಇದನ್ನು ಮಾಡಬಹುದು, ಇದನ್ನು ಅಭ್ಯಾಸ ಮಾಡಬಹುದು. ಇದು ಎಲ್ಲರಿಗೂ ಅನ್ವಯವಾಗುವಂಥದ್ದು. ಇವು ಧರ್ಮದ ಗುಣಗಳು. ಈ ಗುಣಗಳನ್ನು ಮನದಟ್ಟು ಮಾಡಿಕೊಂಡು ಯಾರೇ ಆಗಲಿ ಈ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದರೆ ಲಾಭ ಸಿಗಲೇಬೇಕು. ಇದೇ ರೀತಿ ಯಾರಾದರೂ ನಾನು ಸಂಘದಲ್ಲಿ ಶರಣು ಹೋಗುತ್ತೇನೆ ಎನ್ನಬಹುದು. ಆಗ ಆತ ಯಾವ ವ್ಯಕ್ತಿಯಲ್ಲೂ ಶರಣು ಹೋದನೆಂದು ಅಭಿಪ್ರಾಯವಲ್ಲ, ಆ ವ್ಯಕ್ತಿಯ ಗುಣಕ್ಕೆ ಶರಣು ಹೋಗುತ್ತಾರೆ. ಸೂಪಟಿಪನ್ನೋ ಭಗವತೋ ಸಾವಕ ಸಂಘೋ, ಉಜುಪಟಿಪನ್ನೋ ಭಗವತೋ ಸಾವಕ ಸಂಘೋ, ನಾಯಪಟಿಪನ್ನೋ ಭಗವತೋ ಸಾವಕ ಸಂಘೋ, ಸಾಮೀಚಿ ಪಟಿಪನ್ನೋ ಭಗವತೋ ಸಾವಕ ಸಂಘೋ. ಯಾರೇ ಆಗಲಿ ನ್ಯಾಯವಾದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ, ಸರಿಯಾದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ಪ್ರಜ್ಞೆಯ ಮಾರ್ಗದಲ್ಲಿ ನಡೆಯುತ್ತಿದ್ದರೆ, ಹೀಗೆ ನಡೆಯುತ್ತಾ ನಡೆಯುತ್ತಾ ಒಂದು ಘಟ್ಟದಲ್ಲಿ ಸಂತರಾಗುತ್ತಾರೆ. ಇಂಥವರನ್ನು ಸಂಘ ಎನ್ನುತ್ತಾರೆ. ಈ ಮಾರ್ಗದಲ್ಲಿ ನಾಲ್ಕು ಹಂತದ ಸಂತರು ಕಾಣಸಿಗುತ್ತಾರೆ. ಅವುಗಳ ಪೈಕಿ ಕನಿಷ್ಠ ಒಂದಾದರೂ ಹಂತವನ್ನು ತಲುಪಿದವರು ಮಾತ್ರ ನಿಜವಾಗಿ ಸಂಘ ಎಂದು ಕರೆಸಿಕೊಳ್ಳುತ್ತಾರೆ. ಇಂಥ ಸಂತ ವ್ಯಕ್ತಿಯ ದರ್ಶನ ಮಾತ್ರದಿಂದಲೇ ಪ್ರೇರಣೆ ಬರುತ್ತದೆ, ಮತ್ತು ಇದೇ ಪ್ರೇರಣೆಯಿಂದ ಜನರು ಈ ಮಾರ್ಗದಲ್ಲಿ ನಡೆಯಲು ಆರಂಭಿಸುತ್ತಾರೆ. ಇದನ್ನು ಸಂಘದಲ್ಲಿ ಶರಣಾಗುವುದು ಎಂದು ಹೇಳುತ್ತಾರೆ. ಪ್ರಜ್ಞೆಯಿಂದ ಕೂಡಿದ ಭಕ್ತಿ, ಧರ್ಮವನ್ನು ಜೀವನಕ್ಕೆ ಇಳಿಸಿಕೊಂಡಾಗ ಬರುವ ಭಕ್ತಿ, ಇಂಥ ಸದ್ಗುಣಗಳನ್ನು ಬೆಳೆಸಿಕೊಳ್ಳತೊಡಗಿದಾಗ ಬರುವ ಭಕ್ತಿ ನಿಜವಾದ ಭಕ್ತಿ, ನಿಜವಾದ ಶ್ರದ್ಧೆ. ಈ ಭಕ್ತಿ ಅಥವಾ ಶ್ರದ್ಧೆಯೇ ಒಬ್ಬ ಮುಖ್ಯ ಮಿತ್ರ, ಎರಡನೆಯ ಮಿತ್ರ. ಆ ದಿನಗಳಲ್ಲಿ ಇದನ್ನು ವಿರಿಯ ಎನ್ನುತ್ತಿದ್ದರು. ವಿರಿಯ ಎಂದರೆ ಪ್ರಯತ್ನ, ಪರಿಶ್ರಮ. ಮತ್ತೆ ಸರಿಯಾದ ಪ್ರಯತ್ನ, ಸರಿಯಾದ ಪರಿಶ್ರಮ ಮಾಡದಿದ್ದರೆ, ತಪ್ಪಾಗಿ ಪ್ರಯತ್ನ ಮಾಡಿದರೆ ಯಾವ ಫಲವೂ ಸಿಗುವುದಿಲ್ಲ. ಸರಿಯಾದ ಪ್ರಯತ್ನ ಹಾಗೆಂದರೆ ಏನು? ಒಂದು ಕತೆ ಹೇಳುತ್ತಾರೆ. ಒಂದು ಹುಣ್ಣಿಮೆಯ ರಾತ್ರಿ ಕಾಶಿಯಲ್ಲಿ ನಾಲ್ವರು ಮಿತ್ರರು ರಾತ್ರಿ ಇಡೀ ದೋಣಿ ವಿಹಾರ ಮಾಡಲು ತೀರ್ಮಾನಿಸಿದರು. ಕಾಶಿ ಉತ್ತರ ಭಾರತದ ಬಹಳ ಹೆಸರುವಾಸಿಯಾದ ಹಳೆಯ ತೀರ್ಥಕ್ಷೇತ್ರ. ಅವರು ಒಂದು ದೋಣಿ ತೆಗೆದುಕೊಂಡರು. ಕಾಶಿ ಎಂದರೆ ಕಾಶಿ. ಅಲ್ಲಿ ಬಹಳ ಭಾಂಗ್ ಸೇವಿಸುತ್ತಾರೆ, ಅದನ್ನು ಕುಡಿಯುತ್ತಾರೆ, ತಿನ್ನುತ್ತಾರೆ. ಇದರಿಂದ ಒಂದು ರೀತಿಯ ಅಮಲು ಬರುತ್ತದೆ. ಅವರು ಅದನ್ನೆಲ್ಲ ಸೇವಿಸಿದರು ಮತ್ತು ದೋಣಿಯಾಟಕ್ಕೆ ತೊಡಗಿದರು. ಇಡೀ ರಾತ್ರಿ ದೋಣಿಯಲ್ಲಿ ಹುಟ್ಟು ಹಾಕಿದ್ದೇ ಹಾಕಿದ್ದು, ಬೆವೆತದ್ದೇ ಬೆವೆತದ್ದು. ಬಹಳ ಪರಿಶ್ರಮಪಟ್ಟರು. ಬೆಳಗಾಯಿತು. ಆಶ್ಚರ್ಯವೆಂದರೆ ಅವರ ದೋಣಿ ಒಂದೇ ಒಂದು ಅಂಗುಲವು ಆಚೀಚೆ ಕದಲಲಿಲ್ಲ. ಅದು ಹೊರಟಲ್ಲೇ ಇತ್ತು. ಏ, ಇದೇನಾಯಿತು ಎಂದು ನೋಡಿದರು. ಅವರು ದೋಣಿಯನ್ನು ದಡದ ಮರಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿಯೇ ಇರಲಿಲ್ಲ. ಈ ಅಜ್ಞಾನವೆಂಬ ಹಗ್ಗ ಇದೆಯಲ್ಲ, ಅದಿದ್ದರೆ ನೀವು ಎಷ್ಟೇ ಹುಟ್ಟು ಹಾಕುತ್ತಲೇ ಇರಿ, ಎಷ್ಟೇ ಬೆವರುತ್ತಲೇ ಇರಿ, ಏನು ಸಿಗುತ್ತದೆ? ನೀವು ಹೇಗೆ ಪರಿಶ್ರಮ ಪಡಬೇಕೆಂದು ನಿಮಗೆ ಗೊತ್ತಿರಬೇಕು. ಪ್ರಜ್ಞೆಯಿಂದ ಈ ಮಾರ್ಗ ಏನೆಂದು ತಿಳಿದು, ಈ ಸಾಧನಾ ವಿಧಿ ಏನೆಂದು ಅರ್ಥ ಮಾಡಿಕೊಂಡು ಪರಿಶ್ರಮ ಮಾಡಬೇಕು. ಆಗ ನೀವು ನಿಮ್ಮ ಗುರಿ ಮುಟ್ಟುತ್ತೀರಿ. ಇಲ್ಲದಿದ್ದರೆ ನಿಮ್ಮ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ. ಇದು ವಿರಿಯ. ಮತ್ತು ಮೂರನೆಯ ಮಿತ್ರ ಸತಿ, ಅರಿವು. ಅರಿವು, ಈ ಸತಿ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಒಂದು ಅರ್ಥ ಸ್ಮೃತಿ ಎಂದರೆ ನೆನಪು. ಜನ ಕೆಲವು ವೇಳೆ ಈ ಅರ್ಥವನ್ನೇ ತಿಳಿದುಕೊಳ್ಳುತ್ತಾರೆ. ನೆನಪು ಎಂದರೆ ಹಳೆಯ ನೆನಪು, ಮುಕ್ತಿಗಾಗಿ ಮಾಡುವ ಸಾಧನೆಯ ಅಂಗವಲ್ಲ. ಸತಿಯ ಇನ್ನೊಂದು ಅರ್ಥ ಅರಿವು. ಅರಿವು ಎಂದೂ ಈ ಕ್ಷಣದ್ದು ಮಾತ್ರ ಸಾಧ್ಯ. ಹಳೆಯದನ್ನು ಸ್ಮರಣೆ ಮಾಡಬಹುದೇ ಹೊರತು ಹಳೆಯದನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಭವಿಷ್ಯವನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಅದರ ಬಗ್ಗೆ ನಾವು ಯೋಚಿಸಬಹುದಷ್ಟೇ. ಅರಿವು ಯಾವಾಗಲೂ ವರ್ತಮಾನದ್ದು, ಈ ಘಳಿಗೆಯದು, ಕ್ಷಣ ಪ್ರತಿಕ್ಷಣ ಆಗಬೇಕಾದದ್ದು. ನಿಮ್ಮ ಅನುಭವಕ್ಕೆ ಏನು ಬರುವುದೋ ಅದರ ಅರಿವು ನಿಮಗೆ ಆಗುತ್ತದೆ. ನಿಮಗೆ ಏನೇನು ಅನುಭವಕ್ಕೆ ಬರುತ್ತದೋ ಅದನ್ನು ನೀವು ಅರಿಯಬಲ್ಲಿರಿ. ಈ ಅರಿವು ಮೇಲುಮೇಲಿನದೂ ಇರಬಹುದು, ಆಳದ್ದೂ ಇರಬಹುದು. ಸಂವೇದನೆಗಳೊಂದಿಗೆ ಕೆಲಸ ಮಾಡುವಾಗ ಆಳ ಮನಸ್ಸಿನ ಅರಿವು ಬರುತ್ತದೆ. ನೀವು ನಡೆಯುತ್ತಿರುವಾಗ ನೀವು ನಡೆಯುತ್ತಿದ್ದೀರೆಂದು ಅರಿಯುತ್ತೀರಿ. ನೀವು ತಿನ್ನುತ್ತಿರುವಾಗ ತಿನ್ನುತ್ತಿದ್ದೇನೆ ಎಂದು ಅರಿಯುತ್ತೀರಿ. ಮತ್ತು ಅದೇ ಸಮಯದಲ್ಲಿ ನಿಮಗೆ ನಿಮ್ಮ ಸಂವೇದನೆಗಳ ಅರಿವು ಆಗುತ್ತದೆ. ಈ ಅರಿವು ಇಲ್ಲದಿದ್ದರೆ ಆಗ ನೀವು ಲಕ್ಷ್ಯವನ್ನು ತಲುಪಲಾರಿರಿ. ನೀವು ನಡೆಯುತ್ತಿದ್ದೇನೆ ಎಂದು ಬಹಳ ಸ್ಪಷ್ಟವಾಗಿ ಅರಿಯುತ್ತಿರಲೂ ಬಹುದು. ಅದರಿಂದ ನಿಮಗೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಜಾಗರೂಕರಾಗಿರುವ ಸಾಮರ್ಥ್ಯ ಬಹಳ ಹೆಚ್ಚುತ್ತದೆ. ಆದರೆ ನೀವು ಸಂವೇದನೆಗಳನ್ನು ಅರಿಯದಿದ್ದರೆ ಅದು ನಿಮ್ಮನ್ನು ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡಲಾರದು. ಮುಕ್ತಿಯತ್ತ ಒಯ್ಯಲಾರದು. ಸರ್ಕಸ್ನಲ್ಲಿ ಕೆಲಸ ಮಾಡುವ ಹುಡುಗಿಯ ಉದಾಹರಣೆ ತೆಗೆದುಕೊಳ್ಳಿ. ಬಿಗಿಯಾಗಿ ಕಟ್ಟಿದ ಹಗ್ಗದ ಮೇಲೆ ಆಕೆ ನಡೆಯುತ್ತಾಳೆ. ಆಕೆಗೆ ತನ್ನ ಎಲ್ಲ ಹೆಜ್ಜೆಯ ಬಗ್ಗೆ ಬಹಳ ಅರಿವೂ ಇದೆ. ಹಾಗಿಲ್ಲದಿದ್ದರೆ ಅವಳು ಕೆಳಗೆ ಬಿದ್ದು ತನ್ನ ಕೈಕಾಲು ಮುರಿದುಕೊಳ್ಳಬಹುದು ಅಥವಾ ಪ್ರಾಣವನ್ನೇ ಕಳೆದುಕೊಳ್ಳಬಹುದು. ಆದ್ದರಿಂದ ಪ್ರತಿ ಹೆಜ್ಜೆಯ ಬಗೆಗೂ ಅವಳು ಅಷ್ಟು ಅರಿವಿನೊಂದಿಗೇ ಇದ್ದಾಳೆ. ಹಾಗೆಂದು ಆಕೆ ಅರ್ಹಂತಳಾಗುವುದಿಲ್ಲ. ಆಕೆಗೆ ಸಂವೇದನೆಯ ಅರಿವಾಗಲಿ ಅಥವಾ ಸಂವೇದನೆಗಳ ಬಗೆಗೆ ಸಮತೆಯಿಂದ ಇರುವುದಾಗಲಿ ಗೊತ್ತಿಲ್ಲದರಿಂದ ಅವಳು ಮುಕ್ತಳಾಗಲಾರಳು. ಅಥವಾ ಒಬ್ಬ ನರ್ತಕಿ, ಆಕೆ ತನ್ನ ಎಲ್ಲ ಹೆಜ್ಜೆ ಎಲ್ಲ ಮುದ್ರೆಗಳ ಬಗ್ಗೆ ಬಹಳ ಅರಿವಿನೊಂದಿಗೆ ಇರುತ್ತಾಳೆ. ಆದರೆ ಅವಳಿಗೆ ಸಂವೇದನೆಗಳ ಅರಿವಿಲ್ಲ. ಹಾಗಾಗಿ ಇದು ಅವಳನ್ನು ಗುರಿ ತಲುಪಿಸುವುದಿಲ್ಲ. ಬುದ್ಧನ ಬೋಧನೆ ಸಂವೇದನೆಗಳು. ಸಂವೇದನೆಗಳೊಟ್ಟಿಗೆ ಸಾಧನೆ ಮಾಡುವಾಗ ನೀವು ಸಂವೇದನೆಗಳನ್ನು ಅರಿಯುತ್ತಿರುತ್ತೀರಿ ಮತ್ತು ಅವುಗಳ ಅನಿತ್ಯ ಸ್ವಭಾವವನ್ನು, ಬದಲಾಗುತ್ತಿರುವ ಸ್ವಭಾವವನ್ನು ಅರಿತು ಸಮತೆಯಲ್ಲಿ ಭದ್ರವಾಗಿ ನೆಲೆಯಾಗುತ್ತೀರಿ. ಆಗ ಮಾತ್ರ ನೀವು ಮುಕ್ತಿಯ ಮಾರ್ಗದಲ್ಲಿ ಇರುತ್ತೀರಿ. ಏಕೆಂದರೆ ಹೀಗೆ ಮಾತ್ರ ನೀವು ನಿಮ್ಮ ಮನಸ್ಸಿನ ಆಳದ ಸ್ವಭಾವದ ರೀತಿಯನ್ನು ಬದಲಿಸಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನೀವು ಕೇವಲ ಮೇಲಿನ ಮನಸ್ಸಿನ ಮಟ್ಟದಲ್ಲೇ ಕೆಲಸ ಮಾಡುತ್ತಿರುತ್ತೀರಿ. ಸತಿ ನಿಜವಾಗಿ ಸರಿಯಾದ ಸತಿಯಾಗಿರಬೇಕು, ಸರಿಯಾದ ಪ್ರಜ್ಞೆಯೊಂದಿಗೆ. ಸತಿ ಎಂದರೆ ಅರಿವು ಎಂದರೆ ಏನೆಂದು ಅರ್ಥ ಮಾಡಿಕೊಂಡಿರಬೇಕು. ಅದೇ ರೀತಿ ಅರಿವಿನೊಂದಿಗೆ ಕೆಲಸ ಮಾಡಿ ಗುರಿ ಮುಟ್ಟಬೇಕು. ನಾಲ್ಕನೆಯ ಮಿತ್ರ ಸಮಾಧಿ. ಮತ್ತೆ ಈ ಸಮಾಧಿ ಸಮಾಧಿಯಾಗಿರಬೇಕು, ಸರಿಯಾದ ರೀತಿಯ ಸಮಾಧಿಯಾಗಿರಬೇಕು. ಸಮಾಧಿ ಎಂದರೆ ಏನೆಂದು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು. ಕೇವಲ ಏಕಾಗ್ರತೆಯಿಂದ ಪ್ರಯೋಜನವಿಲ್ಲ. ಕುಶಲಚಿತ್ತಸ್ಸ ಏಕಾಗ್ರತ, ಪರಿಶುದ್ಧ ಮನಸ್ಸಿನ ಏಕಾಗ್ರತೆ ಎಂದರೆ ಈ ಏಕಾಗ್ರತೆಯ ಆಧಾರ ತಳಹದಿ ಅಜ್ಞಾನದಿಂದ ಮುಕ್ತವಾಗಿರಬೇಕು. ನೀವು ಯಾವುದಾದರೂ ಕಾಲ್ಪನಿಕ ವಸ್ತುವಿನ ಸಹಾಯದಿಂದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುತ್ತಿದ್ದರೆ, ಏಕಾಗ್ರಗೊಳಿಸುತ್ತಿದ್ದರೆ ಅದು ಸಮಾಧಿಯಲ್ಲ. ಅಥವಾ ಮನಸ್ಸಿನ ಆಳದಲ್ಲಿ ನೀವು ಏನೋ ಆಸೆ ರಾಗ ಬಯಕೆಗಳನ್ನಿಟ್ಟು ಈ ಸಮಾಧಿ ಸಾಧನೆಯಿಂದ ನನಗೆ ಇದು ಸಿಕ್ಕುತ್ತದೆ ಅದು ಸಿಕ್ಕುತ್ತದೆ ಎಂದಿದ್ದರೆ ಅದರಿಂದ ಪ್ರಯೋಜನವಾಗದು. ಅಥವಾ ನಿಮ್ಮ ಏಕಾಗ್ರತೆಯ ಆಧಾರ ದ್ವೇಷದಿಂದ ಕೂಡಿದ್ದರೆ ಆಗಲೂ ಅದು ಕೆಲಸಕ್ಕೆ ಬಾರದು. ರಾಗವಿಲ್ಲದೆ ದ್ವೇಷವಿಲ್ಲದೆ ಅಜ್ಞಾನವಿಲ್ಲದೆ ಕಲ್ಪನೆಯಿಲ್ಲದೇ ಇರಬೇಕು. ನಿಮ್ಮ ಏಕಾಗ್ರತೆಯ ವಸ್ತು ಕ್ಷಣ ಪ್ರತಿಕ್ಷಣ ನೀವು ಎಷ್ಟು ಹೊತ್ತು ಆ ಕ್ಷಣದ ಸತ್ಯದೊಂದಿಗೆ ಇರಬಲ್ಲಿರೋ ಅದು ನಿಮ್ಮ ನಿಜವಾದ ಸಮಾಧಿ, ನಿಮ್ಮ ನಿಜವಾದ ಮನಸ್ಸಿನ ನಿಯಂತ್ರಣ. ಮತ್ತೆ ಐದನೇ ಮಿತ್ರ ಪ್ರಜ್ಞೆ. ಹಾಗೂ ಬಹಳ ಮುಖ್ಯ ವಿಷಯವೆಂದರೆ ಈ ಪ್ರಜ್ಞೆ ಕೇವಲ ಬೌದ್ಧಿಕವಾಗಿದ್ದರೆ ಅಥವಾ ನೀವು ಎಲ್ಲೋ ಕೇಳಿದ್ದು ಎಲ್ಲೋ ಓದಿದ್ದು ಮಾತ್ರ ಆಗಿದ್ದರೆ, ಸುತಮಯಪನ್ಯ ಅಥವಾ ಚಿಂತನಮಯಪನ್ಯ ಆಗಿದ್ದರೆ ಅದು ಕೆಲಸಕ್ಕೆ ಬಾರದು. ಅದು ಭಾವನಾಮಯ ಪನ್ಯ ಆಗಿರಬೇಕು. ಈ ಭಾವನಾಮಯ ಪ್ರಜ್ಞೆ ಮಾನವ ಜಾತಿಗೆ ಬುದ್ಧನು ನೀಡಿದ ಕೊಡುಗೆ. ನೀವು ಪ್ರಜ್ಞೆಯನ್ನು ಸಂವೇದನೆಗಳ ಮುಖಾಂತರ ಅನುಭವಕ್ಕೆ ತಂದುಕೊಳ್ಳಬೇಕು. ಆಗ ಅದು ನಿಜವಾದ ಪ್ರಜ್ಞೆ. ಸಂವೇದನೆಗಳೊಂದಿಗೆ ಇರುತ್ತಾ ನೇರ ಅನುಭವಕ್ಕೆ ಇಳಿಸಿಕೊಳ್ಳುವ ಪ್ರಜ್ಞೆ ಮತ್ತು ಸಮತೆ. ಈ ಪ್ರಜ್ಞೆ ನಿಮ್ಮನ್ನು ರಾಗದಿಂದ ಮುಕ್ತರನ್ನಾಗಿ ದ್ವೇಷದಿಂದ ಮುಕ್ತರಾಗಿ ಮಾಡುತ್ತದೆ ಮತ್ತು ಇದು ನಿಮ್ಮ ಮನಸ್ಸಿನ ಆಳದಿಂದ ಮೂಡಿದ ಪ್ರಜ್ಞೆಯಾಗಿರುತ್ತದೆ. ಇದನ್ನೇ ನೀವು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಬೇಕಾದುದು. ನಿಮ್ಮ ಮನೆಯಲ್ಲಿ ಮಾಡುವ ನಿತ್ಯ ಸಾಧನೆಯಲ್ಲಿ ನೀವು ಸಂವೇದನೆಗಳ ಜೊತೆ ಇರುತ್ತಾ ರಾಗದ ಪ್ರತಿಕ್ರಿಯೆಯನ್ನು ದ್ವೇಷದ ಪ್ರತಿಕ್ರಿಯೆಯನ್ನು ಮಾಡುತ್ತಿಲ್ಲ. ಇದೂ ಬದಲಾಗುತ್ತದೆ, ಇದು ಅನಿತ್ಯ ಎಂದು ಅರಿಯುತ್ತಿದ್ದೀರಿ ಮತ್ತು ನಿಮ್ಮ ಮನಸ್ಸು ಸಮತೆಯಲ್ಲಿ ನೆಲೆಸಿರುತ್ತದೆ. ಆಗ ಇದೇ ಸಮತೆ ನಿಮ್ಮ ನಿತ್ಯ ಜೀವನಕ್ಕೂ ಹೇಗೆ ತುಂಬಿಕೊಳ್ಳುತ್ತದೆ ಎಂಬುದನ್ನು ನೋಡುತ್ತೀರಿ. ಅಕಸ್ಮಾತ್ ನೀವು ಈ ಅನಿತ್ಯತೆಯ ಸತ್ಯವನ್ನು ಮತ್ತು ಸಮತೆಯನ್ನು ಕೇವಲ ಬುದ್ಧಿಯಿಂದ ಮಾತ್ರ ಒಪ್ಪಿಕೊಂಡಿದ್ದೀರಿ ಅಥವಾ ಭಾವಾವೇಶದಿಂದ ಮಾತ್ರ ಒಪ್ಪಿಕೊಂಡಿದ್ದೀರಿ ಎಂದರೆ ಇದು ನಿಮ್ಮ ನಿತ್ಯ ಜೀವನದಲ್ಲಿ ಪ್ರಕಟವಾಗುತ್ತದೆ ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಏರಿಳಿವು ಇದ್ದೇ ಇರುತ್ತದೆ, ಸುಖ ದುಃಖ ಬಂದೇ ಬರುತ್ತದೆ. ಎಲ್ಲ ಪರಿಸ್ಥಿತಿಗಳನ್ನು ಸಮತೆಯಿಂದ ಹೇಗೆ ಎದುರಿಸಬೇಕು? ಇದರ ಅರಿವೇ ನಿಜವಾದ ಪ್ರಜ್ಞೆ. ನಮ್ಮ ದೇಶದ ಇನ್ನೊಂದು ಕಥೆ. ಒಬ್ಬ ದೊಡ್ಡ ಶ್ರೀಮಂತ ವಯಸ್ಸಾಗಿ ದೇಹ ಬಿಟ್ಟ. ಅಲ್ಲಿಯ ಪದ್ಧತಿಯಂತೆ ಇಬ್ಬರೂ ಗಂಡು ಮಕ್ಕಳು ಒಟ್ಟಿಗೇ ಇರಲು ಆರಂಭಿಸಿದರು. ಕೆಲವು ವರ್ಷಗಳು ಕಳೆದವು. ಪರಸ್ಪರ ಅಸಮಾಧಾನ ತಲೆದೋರಿತು. ಜಗಳ ಆರಂಭವಾಯಿತು. ಇಡೀ ಆಸ್ತಿಯ ಹಂಚಿಕೆಯಾಯಿತು. ಹಣ, ಒಡವೆ, ಭೂಮಿ ಎಲ್ಲವೂ ಅರ್ಧ ಅರ್ಧ. ಕೊನೆಯಲ್ಲಿ ಎಲ್ಲೋ ಇದ್ದ ಒಂದು ಸಣ್ಣ ಪಟ್ಟಣದಲ್ಲಿ ಎರಡು ಉಂಗುರಗಳಿದ್ದವು. ಒಂದು ಸಾಧಾರಣ ಬೆಳ್ಳಿಯ ಉಂಗುರ, ಇನ್ನೊಂದು ಬಹು ಬೆಲೆಬಾಳುವ ವಜ್ರದ ಉಂಗುರ. ದೊಡ್ಡ ಮಗನಿಗೆ ದುರಾಸೆ ಬಂದಿತು. ಅವನು ತಮ್ಮನಿಗೆ ವಿವರಿಸ ಹೊರಟ. ಇದು ಬಹುಪಾಲು ನಮ್ಮ ತಂದೆಯದಲ್ಲ ಎಂದು ನನಗನಿಸುತ್ತದೆ. ಮುಕ್ಕಾಲು ಪಾಲು ಇದು ವಂಶಪಾರಂಪರ್ಯದಿಂದ ಬಂದಿರಬೇಕು. ಆದ್ದರಿಂದ ಹಿರಿಯನಾದ ನಾನು ಇದನ್ನು ಇಟ್ಟುಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವುದು ಉಚಿತ. ನಾವು ಇದನ್ನು ಮಾರಿ ಹಣ ಹಂಚಿಕೊಂಡರೆ ಇದು ಕೈತಪ್ಪಿ ಹೋಗುತ್ತದೆ. ಆದ್ದರಿಂದ ಇದು ನನ್ನಲ್ಲಿರಲಿ, ನೀನು ಬೆಳ್ಳಿಯದನ್ನು ಇಟ್ಟುಕೋ ಎಂದ. ಚಿಕ್ಕವ ನಕ್ಕ, ಆಯಿತು, ನೀನೇ ವಜ್ರದುಂಗುರ ಇಟ್ಟುಕೊಂಡು ಸುಖಿಯಾಗಿರು, ನನಗೆ ಬೆಳ್ಳಿಯದೇ ಸಾಕು. ಹೀಗೆ ಬೇರೆ ಬೇರೆ ಅವರ ಜೀವನ ಮುಂದುವರಿಯಿತು. ಜೀವನದಲ್ಲಿ ಏರಿಳಿತಗಳು ಬಂದವು. ವಜ್ರದ ಉಂಗುರ ಪಡೆದ ಅಣ್ಣ ಸುಗ್ಗಿ ಬಂದಾಗ ಬಹಳ ಆನಂದದಿಂದ ಉಬ್ಬಿ ಹೋಗುತ್ತಿದ್ದ. ಅದು ಹೊರಟು ಹೋಗಿ ಮಾಗಿ ಕಾಲ ಬಂದಾಗ ಬಹಳ ಖಿನ್ನನಾಗುತ್ತಿದ್ದ. ಯಾವಾಗಲೂ ಮನಸ್ಸು ಉದ್ವೇಗದಲ್ಲಿರುತ್ತಿತ್ತು. ಅವನಿಗೆ ಏನೇ ಕಷ್ಟಕೋಟಲೆ ಬರಲಿ ಬಹಳ ತಲ್ಲಣಗೊಳ್ಳುತ್ತಿದ್ದ, ತಳಮಳಗೊಳ್ಳುತ್ತಿದ್ದ, ತನ್ನ ಮನಸ್ಸಿನ ಸ್ವಾಸ್ಥ್ಯವನ್ನೇ ಕಳೆದುಕೊಳ್ಳುತ್ತಿದ್ದ. ಅದಕ್ಕೆ ಶಮನಕಾರಿ ಮದ್ದು ತೆಗೆದುಕೊಳ್ಳುತ್ತಿದ್ದ. ನಿದ್ದೆ ಬಾರದೆ ನಿದ್ದೆ ಗುಳಿಗೆಗಳು, ಹೀಗಾದರೂ ಪ್ರಯೋಜನವಾಗದೆ ಅವನಿಗೆ ಕರೆಂಟ್ ಶಾಕುಗಳನ್ನು ಕೊಡುವ ಘಟ್ಟಕ್ಕೆ ಬಂದ. ಇದು ವಜ್ರದ ಉಂಗುರದವನ ಸ್ಥಿತಿ. ಬೆಳ್ಳಿಯ ಉಂಗುರದಿಂದ ತೃಪ್ತನಾದ ಸಣ್ಣವ ಯೋಚಿಸತೊಡಗಿದ. ನಮ್ಮ ತಂದೆ ಆ ವಜ್ರದ ಉಂಗುರವನ್ನು ಬಹಳ ಜೋಪಾನವಾಗಿಟ್ಟಿದ್ದ ಏಕೆಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಈ ಸಾಧಾರಣವಾದ ಬೆಳ್ಳಿ ಉಂಗುರವನ್ನು ಏಕೆ ಅಷ್ಟು ಜೋಪಾನ ಮಾಡಿದ? ಇದಕ್ಕೇನೂ ಕಾರಣ ಇರಲೇಬೇಕು ಎಂದು ಅದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸತೊಡಗಿದ. ಅದರಲ್ಲಿ ಏನೋ ಕೆತ್ತಿರುವುದು ಅವನ ಕಣ್ಣಿಗೆ ಬಿತ್ತು. ಇದೂ ಬದಲಾಗುತ್ತದೆ ಎಂದು ಅದರಲ್ಲಿ ಕೆತ್ತಲಾಗಿತ್ತು. ಓ, ಇದೂ ಬದಲಾಗುತ್ತದೆ. ಅವನು ಈ ಉಂಗುರವನ್ನು ತನ್ನ ಕಿರುಬೆರಳಲ್ಲಿ ಹಾಕಿಕೊಂಡ. ಸುಗ್ಗಿ ಬಂದಾಗ ಅದರ ಆನಂದವನ್ನು ಸವಿದ. ಅವನು ಅದರಿಂದ ಓಡಲಿಲ್ಲ. ಸುಗ್ಗಿಯ ಸುಖವನ್ನೂ ಅನುಭವಿಸಿದ. ಉಂಗುರದ ಕಡೆ ನೋಡುತ್ತಾ, ನಿಜ, ಇದೂ ಬದಲಾಗುತ್ತದೆ, ಇದೇನು ಸ್ಥಿರವಲ್ಲ. ಸಮೃದ್ಧಿ ಹೊರಟು ಹೋದಾಗ ಅವನು ನಕ್ಕ, ನನಗೆ ಗೊತ್ತಿತ್ತು ಇದೂ ಬದಲಾಗುತ್ತದೆಂದು. ಇದೂ ಬದಲಾಗಿದೆ, ಅದರಿಂದೇನು, ನಾನು ಚಿಂತಿಸುವುದಿಲ್ಲ. ಅವನು ಅದಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಮತ್ತೆ ಹಿಮಕಾಲ ಬಂದಿತು. ಅವನು ಉಂಗುರದ ಕಡೆ ನೋಡಿದ. ಇದೂ ಬದಲಾಗುತ್ತದೆ, ಜಗತ್ತಿನ ನಿಯಮವೇ ಹೀಗೆ, ಇದೂ ಬದಲಾಗಲೇಬೇಕು. ಜೀವನದಲ್ಲಿ ಏರಿಳಿತ ಬಂದೇ ಬರುತ್ತದೆ, ಕಷ್ಟ ಸುಖ ಬಂದೇ ಬರುತ್ತದೆ. ನಾವು ಇದೂ ಬದಲಾಗುತ್ತದೆ, ಇದೂ ಬದಲಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಉಂಗುರವೇ ಬೇಕು ಎಂದೇನೂ ಇಲ್ಲ. ಈ ಉಂಗುರ ಒಳಗೆ ಇದೆ, ಈ ಸತ್ಯ ಒಳಗೆ ಇದೆ. ಇದು ನಮಗೆ ಬುದ್ಧನಿಂದ ಬಂದ ಬಳುವಳಿಯಾಗಿದೆ. ಈ ಸತ್ಯವನ್ನು ಅಂತರಂಗದಲ್ಲಿ ಕಂಡುಕೊಳ್ಳಿ. ಇದೂ ಬದಲಾಗುತ್ತದೆ. ಬಹಳ ನೋವು ಕೊಡುವ ಅನುಭವ ಬಂತು, ಓ, ಇದೂ ಬದಲಾಗುತ್ತದೆ. ಬಹಳ ಆನಂದ ಕೊಡುವ ಅನುಭವ, ಓ, ಇದೂ ಬದಲಾಗುತ್ತದೆ. ಈ ಬದಲಾವಣೆ ಯಾವಾಗಲೂ ಇರುವುದೇ. ಇದನ್ನು ನೀವು ಅನುಭವಿಸುತ್ತಿದ್ದೀರಿ. ನೀವು ನಿಮ್ಮೊಳಗೆ ಯಾವ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳುತ್ತೀರೋ ಅದೇ ಸತ್ಯ ಹೊರಗೂ ತೋರಿಬರುತ್ತದೆ. ಇದೂ ಬದಲಾಗುತ್ತದೆ, ಇದೂ ಬದಲಾಗುತ್ತದೆ. ಹೀಗೆ ಮನಸ್ಸಿನ ಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳಿ. ಆಗ ಈ ಮಿತ್ರ ನಿಮಗೆ ನಿಜವಾದ ಒಳ್ಳೆಯ ಮಿತ್ರನಾಗುತ್ತಾನೆ. ಈ ಐದೂ ಮಿತ್ರರು ಬಹಳ ಒಳ್ಳೆಯ ಮಿತ್ರರೇ. ಶತ್ರುಗಳ ಬಗ್ಗೆ ಚಿಂತೆ ಬೇಡ. ಈ ಐದೂ ಮಿತ್ರರನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಯಾವ ಶತ್ರುಗಳು ನಿಮಗೆ ಹಾನಿ ಮಾಡಲಾರರು. ಈ ಮಿತ್ರರನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಿ. ಯಾವ ಮಾಲಿನ್ಯವೂ ಬೇಡ. ವಿವೇಕದಿಂದ ಹೇಗೆ ಈ ಮಿತ್ರರನ್ನು ಬಳಸಿಕೊಳ್ಳಬೇಕೆಂದು ಅರ್ಥ ಮಾಡಿಕೊಳ್ಳಿ. ಮತ್ತೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ನೀವು ಗುರಿಗೆ ಹತ್ತಿರ ಹತ್ತಿರವಾಗುತ್ತಿದ್ದೀರೆಂದು ನಿಮಗೆ ಗೊತ್ತಾಗುತ್ತದೆ. ಈ ಎರಡೂ ದಿನಗಳು ಬಹಳ ಗಂಭೀರವಾಗಿ ಸಾಧನೆ ಮಾಡಲಿಕ್ಕಾಗಿ ಇವೆ, ಬಹಳ ಗಂಭೀರವಾಗಿ ದುಡಿಯಲಿಕ್ಕಾಗಿ ಇವೆ. ನೀವು ಹಗಲೂ ರಾತ್ರಿ ಎಡೆಬಿಡದೆ ನಿದ್ರೆಯ ಸಮಯ ಬಿಟ್ಟು ಹಗಲೂ ರಾತ್ರಿ ಕಷ್ಟಪಡಿ. ಬೇರೆ ಸಾಧಕರ ಬಗ್ಗೆ ಗಮನ ಬೇಡ. ನಿಮ್ಮ ಪಾಡಿಗೆ ನೀವು ಮಾಡುತ್ತೀರಿ. ಬಹಳ ಆಳವಾದ ಮನಸ್ಸಿನ ಶಸ್ತ್ರಕ್ರಿಯೆ ಮಾಡಿ. ಬಹಳ ಆಳದಲ್ಲಿರುವ ವಿಕಾರಗಳನ್ನು ಬೇರು ಸಹಿತ ಕಿತ್ತುಹಾಕಿ ಅವುಗಳಿಂದ ಮುಕ್ತಿ ಪಡೆಯಿರಿ. ನೀವು ಈ ವಿಕಾರಗಳನ್ನು ಸಮಸ್ಯೆಗಳನ್ನು ಹೊರಕ್ಕೆ ತೆಗೆದಷ್ಟು ನಿಮಗೆ ನಿಮ್ಮ ದುಃಖಗಳಿಂದ ಮುಕ್ತಿ ಸಿಕ್ಕುತ್ತದೆ. ಜೀವನ ದುಃಖದಿಂದ ತುಂಬಿದೆ, ಏಕೆಂದರೆ ಜೀವನ ಮನಸ್ಸಿನ ಕ್ಲೇಶಗಳಿಂದ ವಿಕಾರಗಳಿಂದ ತುಂಬಿದೆ. ಅವುಗಳಿಂದ ಬಿಡುಗಡೆ ಪಡೆಯಿರಿ ಮತ್ತು ನಿಜವಾದ ಶಾಂತಿಯ, ನಿಜವಾದ ಸಾಮರಸ್ಯದ, ನಿಜವಾದ ನೆಮ್ಮದಿಯ ಸುಖವನ್ನು ಸವಿಯಿರಿ. ನಿಮಗೆಲ್ಲರಿಗೂ ಶಾಶ್ವತ ನೆಮ್ಮದಿ, ಶಾಂತಿ, ಸುಖ ಸಿಗಲಿ.
ಸವೆ